ಶಕ್ತಿ ಜ್ಞಾನ ಪ್ರಕಾಶಾವೃತಿ ಭಾಂತಾಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋವಾಸ್ಮಹೇ. ಯಾವುದಾಯಿತು ಭಾಷ್ಯನ ಇದೆ ಈಗ ಖಂಡಾರ್ಥ ಅಲ್ಲ, ಖಂಡಾರ್ಥ ಆಯ್ತು. ಗಾಯತ್ರಿ ಇನ್ನು ಇದಾಗ್ತಿತ್ತು ಖಂಡಾರ್ಥ ಆಗಿದ್ರೆ. ಪೃಥ್ವಿ ಆಯಿತು. ತೈಷಾ ಚತುಷ್ಪದ ಗರ್ವಿದ ಗಾಯತ್ರಿ ತತೇತದೃಜಾಭ್ಯನುಕ್ತಂ ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷ ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತಿ. ಏನೈತಿಲ್ಲಿ ಚತುಷ್ಪಾದ ಗಾಯತ್ರಿ, ಚತುಷ್ಪದ ಗಾಯತ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲಿ ಆಧಾರ ಅಂತ ಹೇಳಿದರೆ ಷಟ್ ಪುರುಷಸೂಕ್ತಲ್ಲೂ ಬಂದಿದೆ ಅಂತ ಕೋಟ್ ಮಾಡಿದರು. ತಾವಾನ್ ಅಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷ ಪಾದ ಅಸ್ಯ ಸರ್ವಾಭೂತಾನಿ ತ್ರಿಪಾತ್ ಅಸ್ಯ ಅಮೃತಂ ದಿವಿ ಇತಿ ತಾವಾನಿ ತದಾ ಅಸ್ಯ ಪುರುಷಸ್ಯ ಸಹಸ್ರಶೀರ್ಷತ್ವಾದಿನ ಪೂರ್ವೋಕ್ತೋ ಮಹಿಮಾ ತಾವಾನ್ ಕಾಕುಸ್ವರತ್ವಾದೇತಾವಾನೇವ ನ ಭವತಿ ಇತ್ಯರ್ಥಃ. ಏತಾವಾನಸ್ಯ ಮಹಿಮಾ ಅದೇನು ತಾವಾನಸ್ಯ ಮಹಿಮಾ ಅಂತ ಅಲ್ಲಿದೆ, ಏತಾವಾನಸ್ಯ ಮಹಿಮಾ ಅಲ್ಲಿದೆ ನೋಡೋದಕ್ಕೆ. ಏನಿಸ್ತು ಅಸ್ಯ ಮಹಿಮಾ ತಾವಾನ್, ಇವನ ಮಹಿಮೆ ಇಷ್ಟು, ಇಷ್ಟೊಂದು ಏನಾಯ್ತು ಅಲ್ಲಿಗೆ ಲಿಮಿಟ್ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ ಲಿಮಿಟ್ ಅಂತ ಆ ರೀತಿ ಅರ್ಥ ಮಾಡಬಾರ್ದು. ಕಾಕುಸ್ವರ ಇವನ ಮಹಿಮೆ ಇಷ್ಟೊಂದು ಇಷ್ಟಲ್ಲ ಅಂತ ಅರ್ಥ. ಅವನು ಭಾರಿ ಜಾಣ ಅಂದರೆ ಏನರ್ಥ, ದಡ್ಡ ಅಂತ ಅರ್ಥ. ಕಾಕುಸ್ವರ ಅಂತ ಅದಕ್ಕೆ ಹೆಸರು. ಕಾಕುಸ್ವರ ದೇತಾವಾನೇವ ನ ಭವತಿ ಇತ್ಯರ್ಥ. ಕಿಂತು ತಥೋ ಜಾಯಾಂಶ್ಯ ಪುರುಷ, ಇಷ್ಟೇ ತಿಳ್ಕೊಂಬಿಟ್ಟೆ ಪುರುಷನನ್ನು, ಭಾರಿ ಇದ್ದಾನೆ ಇನ್ನೂ ಕೂಡ. ಜಾಯಸ್ತ್ವಮೇವ ಆಹ ಪಾದ ಇತಿ. ಏನು ಹೇಗದು ಅಷ್ಟು ದೊಡ್ಡವನು ಅಂದರೆ, ಅಸ್ಯ ಪುರುಷನಾಮನೋ ಹರೇಹೇ ಸರ್ವಾ ಸರ್ವಾಣಿ ಭೂತಾನಿ ಜೀವಚೇತನಾನಿ ಏಕಃ ಪಾದ. ಎಲ್ಲ ಜೀವಚೇತನ ತೊಗೊಂಬಿಟ್ರೆ ಒಂದು ಪಾದ ಇದ್ದಾಗ ಅಷ್ಟೇ. ಅಸ್ಯ ತ್ರಿಪಾತ್ ತವೃತ ಪಾದತ್ರಯಂ ನಾರಾಯಣ ವಾಸುದೇವ ವಿಕುಂಠ ನಾಮಕಂ. ಇನ್ನು ಮೂರು ಪಾದಗಳು, ನಾರಾಯಣ ವಾಸುದೇವ ವಿಕುಂಠ ಅಂತಕ್ಕಂಥ ಮೂರು ರಾಮ ರೂಪಗಳಿವೆಯಲ್ಲ, ಅವು ಭಾರಿ ದೊಡ್ಡದು. ದಿವಿ ದ್ಯೋತಮಾನತೆಯ ಚಿತ್ ಪ್ರಕೃತ್ಯಾತ್ಮಕತ್ವೇನ ವಾ ಲಕ್ಷ ಯೋಜನ ಅಂತರಿಕ್ಷ ಲೋಕಾದುಪರಿಸ್ಥಿತತೆಯ ವಾ ದ್ವಿಶಬ್ದಿತೆ ಶ್ವೇತದ್ವೀಪ ಅನಂತಾಸನ ವಿಕುಂಠ ನಾಮಕೇ ದಿವಿ ಕ್ರಮಾತ್ ತಿಷ್ಠತಿ ಇತ್ಯರ್ಥ. ಆ ಮೂರು ರೂಪಗಳು ಎಲ್ಲಿವೆ ಅಂತ ಕೇಳಿದರೆ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತಕ್ಕಂತಹ ಸ್ಥಳಗಳಲ್ಲಿ ಇವೆ. ಅಂದರೆ ಭೂಲೋಕ ಕಾಣೋದೆಲ್ಲ ಭಾರಿ ಸ್ವಲ್ಪ ಅಷ್ಟೇ, ವಿಷ್ಣು ಲೋಕ ಇರೋದೇ ಭಾರಿ ದೊಡ್ಡದು ಅಂತ ಅರ್ಥ. ತದಾಹ ಸೂತ್ರೇ ಭೂತಾದಿಪಾದ ವ್ಯಪದೇಶೋಪತ್ಯಶ್ಚ ಏವಂ. ಭೂತಾದಿಪಾದ, ಈ ಭೂತಾದಿಗಳೆಲ್ಲ ಪಾದ, ಪರಮಾತ್ಮ ತ್ರಿಪಾತ್ ಅಂತ ಕರೆದು ಹೇಳಿರೋದ್ರಿಂದ ದೇವರ ಮಹಿಮೆ ಎಂಬುದು ಊಹಿಸಲಿಕ್ಕೆ ಅಸಾಧ್ಯವಾದಷ್ಟು ಅಂತ ಹೇಳ್ತಾ ನಾಲ್ಕು ಪಾದ ಹೇಳಿದಾಗ ಆಯ್ತು. ಈಗ ಅದು ಮೂರು ಪಾದ, ಇದು ಒಂದು ಪಾದ, ನಾಲ್ಕು ಪಾದ. ಏತೇನ ಪುರುಷ ಸೂಕ್ತೋಕ್ತೋ ಗಾಯತ್ರಿ ಪದೋಕ್ತಶ್ಚ ಏಕ ಇತಿ ದರ್ಶಿತಂ. ಅನ್ಯಥಾ ಅಸಂಗತೆ. ಪುರುಷ ಸೂಕ್ತದಲ್ಲಿ ಬಂದಿರತಕ್ಕಂಥ ನಾಲ್ಕು ಪಾದ, ಗಾಯತ್ರಿಯ ನಾಲ್ಕು ಪಾದ ಇಟ್ಕೊಂಡಾಗ ಪುರುಷ ಸೂಕ್ತ ಪ್ರತಿಪಾದ್ಯನಾದವನೇ ಗಾಯತ್ರಿ ಪ್ರತಿಪಾದ್ಯ, ಗಾಯತ್ರಿ ಪ್ರತಿಪಾದ್ಯನಾದವನೇ ಪುರುಷ ಸೂಕ್ತ ಪ್ರತಿಪಾದ್ಯ ಅಂತ ಹೇಳಿ ಸ್ಪಷ್ಟ ತಿಳಿತು. ಇದರ ಅನ್ಯಥಾ ಅಸಂಗತೆ, ಇದರ ಅಸಂಗತಿ ಅಂದ್ರೇನು, ಇರ್ರೆಲೆವೆಂಟ್ ಆಗೋದು, ರೆಲೆವೆನ್ಸ್ ಇರ್ತಿರಲಿಲ್ಲ, ಆದ್ದರಿಂದ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಯದ್ವಾ ಏತದ್ ಬ್ರಹ್ಮ ಇತೀದಂ ವಾವ ತದ್ಯೋಯಂ ಬಹಿರ್ಧ ಪುರುಷಾತ್ ಆಕಾಶೋ ಯೋ ವಯಸ್ಸಃ ಬಹಿರ್ಧ ಪುರುಷಾತ್ ಆಕಾಶ. ಯದ್ವಾ ಏತತ್ ಬ್ರಹ್ಮ ಇತಿ ಇದಂ ವಾವ ತತ್ ಯೋಯಂ ಬಹಿರ್ಧ ಪುರುಷಾತ್ ಆಕಾಶ ಯೋ ವಯಸ್ಸಃ ಬಹಿರ್ಧ ಪುರುಷಾತ್ ಆಕಾಶ ಪ್ರಕಾರಾಂತರೇಣ ಗಾಯತ್ರಿ ನಾಮ್ನಃ ಹರೇ ಚತುಷ್ಪಾತ್ವಂ ಆಹ ಯದ್ವಾ ಏತದಿತಿ. ಯದ್ವಾ ಇತಿ ಪಕ್ಷಾಂತರೇ, ಪ್ರಕಾರಾಂತರೇಣ ಗಾಯತ್ರಿ ನಾಮ್ನಃ ಹರೇ ಚತುಷ್ಪಾತ್ವಂ. ಇನ್ನೊಂದು ರೀತಿಯಲ್ಲಿ ಪರಮಾತ್ಮನಿಗೆ ಈ ಗಾಯತ್ರಿ ಪ್ರತಿಪಾದ್ಯತ್ವ ಇದೆ, ಚತುಷ್ಪಾತ್ವ ಇದೆ ಗಾಯತ್ರಿಗೆ ಅಂತ ಹೇಳ್ತಾರೆ. ಏತತ್ ಗಾಯತ್ರ್ಯಾಖ್ಯಂ ರೂಪಂ ಬ್ರಹ್ಮ ಸರ್ವಗತ ರೂಪಾತ್ಮಕಮಿತ್ಯರ್ಥ. ಈ ಗಾಯತ್ರ್ಯಾಖ್ಯ ಪರಮಾತ್ಮ ಇದ್ದಾನಲ್ಲ, ಸರ್ವಗತ ರೂಪಾತ್ಮಕನಾಗಿದ್ದಾನೆ, ಸಾ ಏಕ ಪಾದೋ ಗಾಯತ್ರಿ ನಾಮ್ನಃ ಇತ್ಯರ್ಥ. ಒಂದು ಗಾಯತ್ರಿ, ಇದಂ ಸರ್ವಗತಂ ಬ್ರಹ್ಮ ವಾವ ಸರ್ವಗತಂ ಬ್ರಹ್ಮೈವ ಪುರುಷಾತ್ ಸ್ವಯಂ ಜೀವಾತ್ ಅಲ್ಲಿದೆ, ಪುರುಷಾತ್ ಆಕಾಶ ஸ்வயம் ஜீவாத் பகிர்தா பகிஹி சரீர ஹிருதயாகாஷா கதஹ ஆகாஷநாமா யோயம் வர்த்ததே அயம் தத் சைத்யர்த்தா. புருஷ ஜீவனிந்த ஹொரகடைகೆ ಮತ್ತು ಒಳಗಡೆಗೆ ಆಕಾಶನಾಮಕನಾಗಿದ್ದಾನೆ. ಸದ್ವಿತೀಯ ಪಾದ ಇತಿ ಜ್ಞೇಯಂ, ಒಂದು ಸರ್ವತ್ರ ವ್ಯಾಪ್ತ, ಇನ್ನು ಹೃದಯಾಕಾಶದಲ್ಲಿರತಕ್ಕಂಥ ಎರಡನೇ ಪಾದ. ಏತಶ್ಚ ಜೀವಾಂತರ್ಯಾಮಿ ರೂಪಾಭೇದಮಃ ಯೋಯಂ ಬಹಿರ್ಧಾ ಇತಿ. ಯೋಯಂ ಬಹಿರ್ಧಾ, ಯೋವೈ ಸಹ ಬಹಿರ್ಧಾ, ಪುರುಷಾದ ಆಕಾಶ ಹೊರಗೇನು ವ್ಯಾಪ್ತರೂಪದಲ್ಲಿ ಇದ್ದಾನಲ್ಲ ಅವನೇ ಬಿಂಬರೂಪದಲ್ಲೂ ಇದ್ದಾನೆ. ಬಿಂಬರೂಪ ಹೃದಯ ಅಂದರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಹೃದಯದಲ್ಲೂ ವ್ಯಾಪ್ತನಾಗಿದ್ದಾನೆ ಅಲ್ಲ. ಅದು ಏನಂತ ಹೇಳಿದ್ರೆ ಈಗ ಆಕಾಶ ಇದೆ, ಈಗ ಸರ್ವತ್ರ ವ್ಯಾಪ್ತವಾಗಿದ್ದರೂ ಹೃದಯದಲ್ಲಿ ಬಿಂಬರೂಪವೆಲ್ಲ ಇಲ್ಲ ಆಕಾಶಕ್ಕೆ. ಆ ಜಡ ಪದಾರ್ಥ ಆಕಾಶ ಜಡ ಪದಾರ್ಥ ಆದರೆ ಅದರ ವ್ಯಾಪ್ತಿಗೂ ದೇವರ ವ್ಯಾಪ್ತಿಗೂ ಭಾರಿ ವ್ಯತ್ಯಾಸ ಇದೆ. ಹೃದಯಾಕಾಶದಲ್ಲಿ ಪೂರ್ಣನಾಗಿದ್ದಾನೆ ಮತ್ತೆ ಪರಮಾತ್ಮ, ಮತ್ತು ಹೊರಗೆ ಯಾವ ರೂಪದಲ್ಲಿದ್ದಾನೋ ಒಳಗೆ ಯಾವ ರೂಪದಲ್ಲಿದ್ದಾನೋ ಎರಡು ರೂಪಗಳಿಗೂ ವ್ಯತ್ಯಾಸ ಇಲ್ಲ, ಪೂರ್ಣ ವ್ಯತ್ಯಾಸ ಅಭೇದ ಇದೆ ಅಂತ ಹೇಳೋದಕ್ಕೋಸ್ಕರ ಯೋ ವೈ ಸಹ ಬಹಿರ್ಧಾ ಪುರುಷಾದ ಆಕಾಶ. ಪುರುಷಾತ್ ಪುರುಷನ ಹೃದಯಾಕಾಶದಲ್ಲಿರತಕ್ಕಂಥ ರೂಪ ಏನಿದೆ, ಹೊರಗಿರ್ತಕ್ಕಂಥ ವ್ಯಾಪ್ತ ರೂಪ ಏನಿದೆ, ಎರಡಕ್ಕೂ ಕೂಡ ವ್ಯತ್ಯಾಸ ಇಲ್ಲ, ಅದು ಅದೇ ಆಗಿದೆ. ಅಯಂ ವಾವ ಸಹ ಯೋ ಎಂ ಅಂತಃ ಪುರುಷ ಆಕಾಶೋ ಯೋ ವೈ ಸೋ ಅಂತಃ ಪುರುಷ ಆಕಾಶ ಸಖಃ. ಅವನು ಯಾರು ಅಂದರೆ ಯೋ ಅಯಂ ಅಂತಃ ಪುರುಷೇ, ಅಂತಃ ಪುರುಷೇ ಅಂದರೆ ಪುರುಷ ಅಂದರೆ ಜೀವ, ಅಂತಃ ಪುರುಷೇ ಜೀವಾಂತಸ್ಥಿತ ಆಕಾಶಗತಃ, ಜೀವನೊಳಗಿರ್ತಕ್ಕಂಥ ಆಕಾಶ ಹೃದಯಾಕಾಶ. ಆಕಾಶನಾಮ ಓಂ ಆಕಾಶಸ್ಥಲಿಂಗಾತ್ ಸೂತ್ರ. ಜೀವಾಂತರ್ ವ್ಯಾಪ್ತೋಸ್ತಿ ಸ ಇತ್ಯರ್ಥಃ. ಸ ತೃತೀಯ ಪಾದೋ ಗಾಯತ್ರಿ ನಾಮ್ನಃ, ಇದು ಮೂರನೇ ಪಾದ. ಇದು ತಸ್ಯ ಚತುರ್ಥ ಪಾದಸ್ಥಾನೀಯ ಜೀವ ಚೈತನ್ಯ ಹೃದಯಾಕಾಶಗತೇನ ಅಭೇದಮಃ ಯಯಿತಿ. ಯೋ ವೈ ಸೋ ಅಂತಃ ಪುರುಷಃ ಆಕಾಶನಾಮ ಹರಿರ್ಯೋ ವರ್ತತೆ ಅಯಂ ವಾವಸಃ ಸಖಃ. ಸೋಯಂ ಅಂತರ್ಹೃದಯ ಆಕಾಶೋ ಜೀವಹೃದಯಾಂತರ್ವರ್ತಿ ಆಕಾಶಗತಃ ಆಕಾಶನಾಮ ಯೋ ವರ್ತತೆ ಅಯಂ ಸ ಇತ್ಯರ್ಥಃ. ಜೀವಹೃದಯಾಂತರ್ಗತವಾದ ರೂಪ, ಮೊದಲು ದೇಹ, ದೇಹಾಂತರ್ಗತ ರೂಪ, ವ್ಯಾಪ್ತ ರೂಪ, ಆಮೇಲೆ ದೇಹದಲ್ಲಿ ಜೀವಾಂತರ್ಗತ ರೂಪ, ಜೀವನ ಸ್ವರೂಪದಲ್ಲಿರ್ತಕ್ಕಂಥ ರೂಪ, ಒಟ್ಟು ನಾಲ್ಕು ರೂಪಗಳು ಪರಮಾತ್ಮರಿಗಿವೆ ಅಂತ ಹೇಳ್ತಾರೆ. ಜೀವನಿಗೇನಿದೆ ಈಗ ಹೃದಯ, ದೇಹ ಇದೆ, ಈ ದೇಹದೊಳಗೆ ಜೀವ ಇದ್ದಾನೆ ಮುಗಿತವನಿಗೆ. ಆದರೆ ಜೀವನ ಸ್ವರೂಪ ಮತ್ತೊಂದು ದೇಹ ಇದೆ, ಒಳಗಿನ ದೇಹ, ಅದು ಅಲ್ಲೂ ಪರಮಾತ್ಮ, ಅಲ್ಲೂ ಪರಮಾತ್ಮ ಇದೆ. ಸ್ವರೂಪ ದೇಹ ಇದೆ, ಅದರಲ್ಲೂ ಆಕಾಶ, ಅದರಲ್ಲೂ ಪರಮಾತ್ಮ ಇದ್ದ. ಅಂದರೆ ಪರಮಾತ್ಮ ನಾಲ್ಕು ರೂಪದಲ್ಲಿರೋದ್ರಿಂದ ಚತುಷ್ಪಾದ್ ಗಾಯತ್ರಿ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದ್ರು. ಇಂಥ ವ್ಯಾಪ್ತಿ ಇನ್ಯಾರಿಗೂ ಇಲ್ಲ. ಏ ಒಮ್ಮ ಚತುಷ್ಪಾತ್ವವಿದೆ ಯದ್ವಾ ಇತ್ಯಸ್ಯ ಅರ್ಥಃ. ಸೋಯಂ ಅಂತರ್ಹೃದಯ ಆಕಾಶೋ ಜೀವಹೃದಯಾಂತರ್ಗತ ಹೃದಯಾಂತರ್ವರ್ತಿ ಆಕಾಶಗತಃ ಆಕಾಶನಾಮ ಯೋ ವರ್ತತೆ ಅಯಂ ಸ ಇತ್ಯರ್ಥಃ. ಏಮಂ ವಾ ಚತುಷ್ಪಾತ್ವವಿತೆ ಯದ್ವಾ ಇತ್ಯಸ್ಯ ಅರ್ಥಃ. ಮದ್ರೋಕ್ತ ಚತುಷ್ಪಾತ್ವ ಪಾಕ್ಯೆ ಪಕ್ಷೇ ಜೀವ ಭಿನ್ನ ಪಾದ. ಇನ್ನೊಂದು ರೀತಿ ಇದೆ, ಜೀವ ಒಂದು ಪಾದ, ಗೊತ್ತಾಯ್ತಾ, ಹೃದಯಾಕಾಶ ಇನ್ನೊಂದು ಪಾದ, ಆಮೇಲೆ ದೇಹದೊಳಗಿರ್ತಕ್ಕ ಒಂದು ಪಾದ, ಸೊ ಹೊರಗಿರೋದು ಇನ್ನೊಂದು ಪಾದ, ನಾಲ್ಕು ಪಾದ ಮಾಡಿದರು. ಇಲ್ಲೇನು ಜೀವನ್ನು ಒಂದು ಪಾದ ಅಂತ ಮಾಡಿ ಹಾಕಿಬಿಟ್ರು. ಜೀವನ್ನು ಒಂದು ಪಾದ ಅಂದರೆ ಭಿನ್ನ ಪಾದ ಅಂತ ಅರ್ಥ. ಸ್ವರೂಪಾಂಶ ವಿಭಿನ್ನಾಂಶ ಅಂತ ಹೇಳಿದ್ರಲ್ಲ ಹಾಗೆ, ಎಲ್ಲೆಲ್ಲಿ ಪರಮಾತ್ಮನನ್ನು ಪರಮಾತ್ಮನ ಒಂದು ಪಾದ ಅಂತ ಜೀವನ ಕರೀತಾರೋ ಅಲ್ಲಿ ಭಿನ್ನ ಪಾದ ಅಂತ ತಿಳ್ಕೋಬೇಕು. ಆ ಥರ ರೂಪರೂಪಗಳಿಗೆ ಅಂತ ಹೇಳಿದಾಗ ಮಾತ್ರ ಅದು ಸ್ವರೂಪಾಂಶ, ಸ್ವರೂಪ ಪಾದ ಅಂತ ವ್ಯತ್ಯಾಸ. ಪಾದತ್ರಯಂತೂ ಸ್ವರೂಪಾತ್ಮಕಂ ಜೀವ ಭಿನ್ನ ಪಾದ, ಪಾದತ್ರಯಂತೂ ಸ್ವರೂಪಾತ್ಮಕವಿತಿ ವೈರೂಪ್ಯಂ, ಇದು ವ್ಯತ್ಯಾಸ. ಅಸ್ಮಿನ್ ಪಕ್ಷೇತು ಸರ್ವಗತ ಜೀವ ಶರೀರ ಹೃದಯಾಕಾಶಗತ ಜೀವಾಂತರ್ವ್ಯಾಪ್ಯಸ್ಥಿತ ಜೀವ ಚೈತನ್ಯ ಹೃದಯಾಕಾಶಗತ ರೂಪಚತುಷ್ಟಯಸ್ಯಾಪಿ ಸ್ವರೂಪಾತ್ಮಕ ಪಾದತ್ವವಿತಿ ಸಾರೂಪ್ಯಂ. ಈ ಪಕ್ಷದೊಳಗೆ ಒಂದನೇ ಪಕ್ಷ ಮೂರು ಪಾದ ಸ್ವರೂಪ ಪಾದ, ಒಂದು ಭಿನ್ನ ಪಾದ ಜೀವ, ಇನ್ನೊಂದು ಪಕ್ಷ ಅಂದರೆ ಸರ್ವಗತ ಒಂದು, ಜೀವ ಶರೀರ ಹೃದಯಾಕಾಶಗತ ಎರಡು, ಜೀವಾಂತರ್ವ್ಯಾಪ್ಯಸ್ಥಿತ ಜೀವ ಚೈತನ್ಯ ಹೃದಯಾಕಾಶಗತ, ಗೊತ್ತಾಯ್ತು. ಇಷ್ಟೆಲ್ಲ ತೊಗೊಂಡಾಗ ಏನಾಯ್ತು ಅಲ್ಲಿಗೆ, ನಾಲ್ಕಾಯಿತು. ಸರ್ವಗತ ಒಂದು, ಜೀವ ಶರೀರ ಹೃದಯಾಕಾಶಗತ ಎರಡು, ಜೀವಾಂತರ್ವ್ಯಾಪ್ಯ ಸ್ಥಿತ ಇನ್ನೊಂದು, ಜೀವ ಚೈತನ್ಯ ಹೃದಯಾಕಾಶಗತ ಸ್ವರೂಪ ಇದೊಂದು. ನಾಲ್ಕು ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಇವೆಲ್ಲ ಏನಿವು? ಭಗವದ್ ರೂಪಗಳೇ. ಮೊದಲನೇ ಪಕ್ಷದೊಳಗೆ ಮೂರು ಭಗವದ್ ರೂಪಗಳು, ಒಂದು ಜೀವ ಭಿನ್ನ ಪಾದ, ನಾಲ್ಕರೊಳಗೆ ಎಲ್ಲವೂ ಸ್ವರೂಪ ಪಾದಗಳು. ಈ ರೀತಿಯಲ್ಲಿ ಎರಡು ಕ್ರಮದಲ್ಲಿ ಚತುಷ್ಪಾತ್ವವನ್ನು ಹೇಳಿದರು ಅಂಥೇಳಿ ಸ್ಪಷ್ಟೀಕರಣ ಕೊಟ್ಟರು. ಒಂದು ಜೀವ, ಜೀವ ಜೀವ ಒಂದು ಪದಾರ್ಥ, ಗೊತ್ತಾಯ್ತಾ, ಅದರೊಳಗೆ ಚೈತನ್ಯ. ಯದ್ಯಪಿ ಜೀವನಿಗೂ ಜೀವ ಚೈತ್ಯ ಬಂತು, ಅಲ್ಲಿ ವಿಶೇಷ ಏನಂತ ಕೇಳಿದರೆ ಜೀವನದಲ್ಲಿ ಎರಡರಿಗೆ ಒಂದು ಅಸ್ತಿತ್ವ ರೂಪವಾದದ್ದು ಒಂದು, ಮತ್ತು ಚೈತನ್ಯ ರೂಪವಾದದ್ದು ಒಂದು, ಎರಡು ವಿವಕ್ಷ. ಈಗ ಒಂದು ಇದು ವುಡ್ ಇದು, ಎರಡನೇದಾಗಿ ಡೆಸ್ಕ್, ಎರಡು ಥರ ತೊಗೊಂಡ್ರೆ ಹಾಗೋ ಹಾಗೆ ಎರಡು ಒಂದೇ ಆಗಿದ್ದರೂ ಕೂಡ ಎಲ್ಲಿ ರೂಪದಲ್ಲಿ ಚಿಂತನೆ ಮಾಡೋದು. ಜೀವ ಒಂದು ಪದಾರ್ಥ, ಜೀವ ಚೈತನ್ಯ ಇದೆ, ಜೀವನಲ್ಲೂ ಇದ್ದಾನೆ, ಜೀವ ಚೈತನ್ಯದಲ್ಲೂ ಇದ್ದಾನೆ. ಇದರ ದೇವರ ವ್ಯಾಪ್ತಿ ಭಾರಿ ದೊಡ್ಡದಾಯ್ತು. ಈಗ ಈ ವುಡ್ಡಲ್ಲೂ ಇದ್ದಾನೆ, ಡೆಸ್ಕಲ್ಲೂ ಇದ್ದಾನೆ, ಮತ್ತೆ ವುಡ್ಡಲ್ಲೂ ಡೆಸ್ಕಲ್ಲಿ ಇದ್ದಾನೆ, ಡೆಸ್ಕಲ್ಲಿ ಡೆಸ್ಕಾಕಾರದಲ್ಲಿ ಇದೊಳಗಿದ್ದಾನೆ, ವುಡ್ಡಲ್ಲಿ ವುಡ್ ರೂಪದಲ್ಲಿ ಒಳಗಿದ್ದಾನೆ. ಸೊ ಅವಾಗೇನಾಯ್ತು, ಈಗ ಒಂದೇ ಪದಾರ್ಥವಾದರೂ ಕೂಡ ವಿವಕ್ಷ ಎರಡಾಯಿತು. ಆ ಅರ್ಥದಲ್ಲಿ ಪರಮಾತ್ಮ ನಾಲ್ಕು ರೂಪದಲ್ಲಿದ್ದ. ಅದಕ್ಕೆ ಹೇಳಬೇಕಾದ್ರೆ ಜೀವಸ್ಥಿತ, ಜೀವ ಚೈತನ್ಯ ಹೃದಯಾಕಾಶಗತ, ಜೀವಾಂತರ್ಗತ ವ್ಯಾಪ್ಯಸ್ಥಿತ, ಜೀವಚೈತನ್ಯ ಹೃದಯಾಕಾಶಗತ ರೂಪಚತುಷ್ಟಯಶಾಪಿ. ಆ್ಯಸ್ ಎ ಹೋಲ್ ಜೀವನಲ್ಲಿದ್ದಾನೆ, ಜೊತೆ ಹೃದಯಾಕಾಶದಲ್ಲಿ ಮತ್ತೆ ಇದ್ದಾನೆ. ಸರ್ವತ್ರ ಉದಾಹರಣೆ ತತ್ವಾಮಾನ ದೇವರಿಗೆ ಎಲ್ಲ ಕಡೆ ಇದ್ದರು, ಹೃದಯಾಕಾಶದಲ್ಲಿ ಇಲ್ಲ ಅವರು. ದೇಹದಲ್ಲಿದ್ದ ಹೃದಯಾಕಾಶ ಪರ್ವ ದೇಹದಲ್ಲೂ ಇದ್ದಾನೆ, ದೇಹಾಂತ ದೇಹದಲ್ಲೂ ಹೃದಯಾಕಾಶದಲ್ಲೂ ಇದ್ದಾನೆ. ದೇವರ ವ್ಯಾಪ್ತಿ ಇದು ಒಂದು ಉದಾಹರಣೆಗೆ. ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಅವ್ರು ಮಲಾಟ್ ಮಾಡಿರ್ತಾರೆ, ಅಲ್ಲೂ ಬೇರೆ ಕಡೆ ಅಲ್ಲೇ ಇರಬೇಕು, ಅವ್ರು ಬೇರೆ ಕಡೆ ಬರಾಗಿಲ್ಲ. ಇವನು ಮೇನ್ ಮುಖ್ಯಸ್ಥ ಚೇಂಬರ್ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ. ಚೇಂಬರ್ಲ್ಲೂ ಕೂತು ಎಲ್ಲಿ ಚೇಂಬರ್ ಏನು ಮಾಡಿದ್ರು ಹೊಲಕ್ಕೆ ಬರಲ್ಲ ಹುಡುದವ್ರಿಗೆ, ಅವ್ರಿಗೆ ಆಚೆ ಸ್ವೀಟರ್ದು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಉಳಿದು ಇವನ್ ಮಾತು ಎಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೊಡಬಲ್ಲ, ಈ ಸಾಮರ್ಥ್ಯ ಇದೆ. ಸೊ ಉಳಿದವ್ರದ್ದು ಲಿಮಿಟೇಷನ್ ಇದ್ದರೆ ದೇವರಿಗೆ, ಅದು ಲಿಮಿಟೇಷನ್ ಇಲ್ಲ ಅಂತ ಹೇಳೋದಕ್ಕೆ ಚತುಷ್ಪಾತ್ವದಲ್ಲಿ ಕಾನ್ಸೆಪ್ಟ್ ಅಂತ ತಂದರು. ಅಯಂ ವಾವಸ ಯೋಯಂ ಅಂತರ್ಹೃದಯ ಆಕಾಶೋ ಯೋ ವಯಸ್ಸೋ ಅಂತರ್ಹೃದಯ ಆಕಾಶ ತದೇ ತತ್ ಪೂರ್ಣ ಪ್ರಪೂರ್ಣಂ ಅಪ್ರವರ್ತಿ ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ ಯಯೇವಂ ವೇದ. ಅದು ಫಲಶ್ರುತಿ. ಅಯಂ ವಾವಸ ಯೋ ಅಯಂ ಅಂತರ್ಹೃದಯ ಆಕಾಶ ಯೋ ವಯಸ್ಸೋ ಅಂತರ್ಹೃದಯ ಆಕಾಶ ತದೇ ತತ್ ಪೂರ್ಣ ಪೂರ್ಣಂ ಅಪ್ರವರ್ತಿ ಏವಂ ಷಡ್ವಿಧತ್ವಾದಿನ ನಿರೂಪಿತಸ್ಯ ಹರೇ ಸ್ವರೂಪಮಾಹ ತದೇತದಿತಿ. ಈ ರೀತಿ ಆರು ವಿಧದ ರೂಪವನ್ನು ಹೇಳಿಬಿಟ್ಟು ತದೇತ ಷಡ್ವಿಧತ್ವಾದಿನ ಉಕ್ತಂ ಭಗವದ್ ರೂಪಂ ಪೂರ್ಣಂ. ಇದು ಪೂರ್ಣ, ಇದು ಅಪ್ರವರ್ತಿ, ಅನ್ಯೇನ್ನ ಪ್ರವರ್ತ್ಯತೆ, ಉಳಿದವರ ಅಧೀನದಲ್ಲಿಲ್ಲ. ಇದು ಪರಮಾತ್ಮ ಸ್ವತಂತ್ರನಾದ್ದರಿಂದ ಅವನು ಸ್ವಾಧೀನ, ಉಳಿದವರಲ್ಲ ಅವನಧೀನ. ಅದಕ್ಕೆ ಅಪ್ರವರ್ತಿ, ಪ್ರವರ್ತಿ, ಅಪ್ರವರ್ತಿ. ಉಳಿದವರಿಂದ ಪ್ರವರ್ತಿತವಾಗೋದು ಪ್ರವರ್ತಿ, ಉಳಿದವರಿಂದ ಪ್ರವರ್ತಿ ಹೊಲದಿಲ್ದಿರೋದು ಅಪ್ರವರ್ತಿ. ಸ್ವತಂತ್ರ ಮಿತಿ ಯಾವತ್, ಸ್ವತಂತ್ರ ಅಂತ ಅರ್ಥ. ಇದು ತಿಳ್ಕೊಂಡ್ರೆ ಏನು ಉಪಯೋಗ ನಮಗೆ ಅಂದರೆ, ಜ್ಞಾನಿನಃ ಫಲಮಾಹ ಪೂರ್ಣಾಮಿತಿ, ಪೂರ್ಣಾಂ ಭಗವದನ್ಯತ್ರ ಅಪ್ರವರ್ತಿನೀಂ ಶ್ರಿಯಂ ಲಭತೆ ಯೋ ಅಧಿಕಾರಿ ಬ್ರಹ್ಮ ಏವ ಮುಕ್ತ ರೂಪೇಣ ಗಾಯತ್ರ್ಯಾಖ್ಯಂ ರೂಪಂ ವೇದ ಇತಿ. ಪೂರ್ತಿ ತಿಳು ಉಪಾಸನೆ ಮಾಡಿದರೆ ಬ್ರಹ್ಮದೇವರಿಗೆ ಸಾಧ್ಯ, ಉಳಿದವರಿಗಿಲ್ಲ. ಉಳಿದವರಿಗೆ ಯಥಾಯೋಗ್ಯವಾದ ಪೂರ್ಣ ಸಂಪತ್ತು ಸಿಗುತ್ತೆ ಅವನಿಗೆ ಅಂತ ಹೇಳಿದ್ದಾರೆ. ಪೂರ್ಣ ಸಂಪತ್ತು ಸಿಗುತ್ತೆ ಅಂತ ಅನುಸಂಧಾನ ಮಾಡೋದರಿಂದ ಶ್ರಿಯಂ ಲಭತೆ, ಅಪ್ರವರ್ತಿನೀಂ ಶ್ರಿಯಂ ಲಭತೆ. ಅಂತಿಂಥ ಸಂಪತ್ತಲ್ಲದು, ಉಳಿದವರು ಏನು ಮಾಡಕ್ಕೆ ಬರ ಅಂತ ಸ್ಥಿರವಾದ ಸಂಪತ್ತನ್ನು ಪಡಿತಾನೆ. ಈ ರೀತಿಯಲ್ಲಿ ದೇವರ ಮಹಿಮೆಯನ್ನು ಹೇಳಿದರು. ಅದಕ್ಕೆ ಶ್ರೀಯಪತ್ತೆ ಅಂತ ಹೇಳಬೇಕಾದ್ರೆ ಅಲ್ಲಿ ತತ್ರ ಹೌದು ಇದ್ದಾರೆ. ಹೌದು ಯಾವ ಇದ್ದಾರೆ ಸ್ವರೂಪ ಹೌದು ಇದ್ದಾರೆ. ಹಾಂ ಆಯ್ತು ಆಯ್ತು. ಅಲ್ಲ 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 ಅಲ್ಲ, ಎರಡು ಭಾಗ. ಇದು ಮೊದಲು ಸಂಸಾರಾವಸ್ಥೆಯಲ್ಲಿ ಬೇರೆ, ಮುಕ್ತವ್ಯವಸ್ಥೆಯಲ್ಲಿ ಬೇರೆ. ಮುಕ್ತವ್ಯವಸ್ಥೆಯಲ್ಲಿ ಏನು, ಈ ಸಂಸಾರ ಮುಕ್ತವಾಯುದೇವರಲ್ಲ, ಈ ವಾಯುದೇವರೇ ಮುಕ್ತವಾಯುದೇವರು. ಮುಕ್ತವಾಯುದೇವರು ಅಂತಿಲ್ಲ, ಮುಕ್ತರ ಏನಾಗ್ಬಿಡ್ತಾರೋ ಅವರು, ಬ್ರಹ್ಮ ಆಗ್ಬಿಡ್ತಾರೆ. ಆದ್ದರಿಂದ ಮುಕ್ತವಾಯು ಪೆದ್ದ ಇಲ್ಲ, ವಾಯು ಅಂದರೆ ಈ ವಾಯುವೆ. ಸ್ವರೂಪ ದೇಹದಲ್ಲಿ ಕೂಡ ಇರೋದು ಯಾರೀಗ, ಈ ವಾಯುದೇವರೇ ಇದ್ದಾರೆ. ಸ್ವರೂಪ ದೇಹದಲ್ಲಿ ಇಬ್ಬರು ಇದ್ದರೆ ಬಾಧಕ ಏನಿಲ್ಲ. ಮತ್ತು ಅದೇನು ಪ್ರಶ್ನೆ ಮಾಡ್ಬೋದಾಗ, ಇಬ್ಬರು ಎದ್ದು ಬಿಟ್ಟರೆ ಇಬ್ಬರು ಈಕ್ವಾಲಿಟಿ ಬಂತಲ್ಲ ಅಂಥೇಳಿ. ಈಕ್ವಾಲಿಟಿ ಬರೋದಿಲ್ಲ. ಚೇಂಬರ್ನ ಜೊತೆ ಕೂತ್ ಮಾತ್ರಕ್ಕೆ, ಅದರ ರಥದಲ್ಲಿ ಕೃಷ್ಣ ಅರ್ಜುನ ಇಬ್ಬರು ಕೂತಿದ್ದಾರೆ, ಕೂತ ತಕ್ಷಣ ಇಬ್ಬರಿಗೆ ಸಾಮ್ಯ ಬಂತ ಬರಲಿಲ್ಲ. ಆದ್ದರಿಂದ ಪೂಜಕರಾಗಿ ವಾಯುದೇವರು ಇದ್ದಾರೆ, ಪೂಜ್ಯನಾಗಿ ಪರಮಾತ್ಮ ಇದ್ದಾರೆ. ಆದ್ದರಿಂದ ಹೃದಯ ಸ್ವರೂಪ ದೇಹದೊಳಗೆ ಕೆಲವೆಲ್ಲ ವಾದ ಅದೇನೆ, ಸ್ವರೂಪ ವಾಯುದೇವರು ಪ್ರವೇಶ ಇಲ್ಲ ಅಂತ ವಾದ ಮಾಡೋರು ಇದ್ದಾರೆ. ಯಾಕೆಂದರೆ ದೇವರಿಗೆ ಸಾಮ್ಯ ಬಂದ್ಬಿಡುತ್ತೆ ದೇವರೊಂದಿಗೆ, ಆದ್ದರಿಂದ ಪ್ರವೇಶ ಇಲ್ಲ ಅಂತ ಹೇಳಿದ್ರೆ ಸರಿಯಲ್ಲ. ಪ್ರವೇಶ ಎರಡು ವಿಧ, ಒಂದು ಸ್ವಾಮಿಯಾಗಿ ಪ್ರವೇಶ ದೇವರಿಗೆ, ಆತನ ಆರಾಧಕರ ಪ್ರವೇಶ ವಾಯುದೇವರಿಗೆ. ಆದ್ದರಿಂದ ಇಬ್ಬರಿಗೂ ಸ್ವರೂಪದಲ್ಲಿ ಪ್ರವೇಶ ಇದ್ದರೂ ಕೂಡ ವಾಯುದೇವರ ಪ್ರವೇಶದ ರೀತಿಗೂ ದೇವರ ಪ್ರವೇಶದ ರೀತಿಗೂ ವ್ಯತ್ಯಾಸ ಇರೋದರಿಂದ ದೋಷ ಇಲ್ಲ. ತುಂಬ ಜನ ಇಲ್ಲ ಅಂತ ಹೇಳೋರು ಆ ಕಾರಣ ಮುದ್ದಿರ್ತಾರೆ. ಮತ್ತು ಇಬ್ಬರಿಗೂ ಸಮ ನಾಲ್ಕು ದೇಹದಲ್ಲೂ ಇದ್ದಾರೆ. ತನು ಚತುಷ್ಟಯ ಇರೋದೆಷ್ಟು, ನಾಲ್ಕು ದೇಹ ಇರೋದು. ಮೊದಲನೇದು ಸ್ವರೂಪ ದೇಹ, ಎರಡನೇದು ಲಿಂಗ ದೇಹ, ಮೂರನೇದು ಅನಿರುದ್ಧ ದೇಹ, ನಾಲ್ಕನೇದು ಸ್ಥೂಲ ದೇಹ. ನಾಲ್ಕು ದೇಹದಲ್ಲೂ ವಾಯುದೇವರಿದ್ದಾರೆ. ಉಳಿದವರಿಗೆ ಲಿಂಗ ದೇಹದಲ್ಲೂ ಎಂಟ್ರಿ ಇಲ್ಲ, ಸ್ವರೂಪ ದೇಹದಲ್ಲೂ ಎಂಟ್ರಿ ಇಲ್ಲ. ಗರುಡಶೇಷಾದಿರು ತತ್ವಾಭಿಮಾನ ದೇವತೆಗಳಿಗೆ ಇಷ್ಟು ಮಾತ್ರಕ್ಕೆ ಮುಗಿದೋಯ್ತು, ರುದ್ರಾದೇವತೆಗಳು ಸ್ವಲ್ಪ ಜಾಸ್ತಿ ಬಂತು. ವಾಯುದೇವರಿಗೆ ಲಿಂಗದೇಹದಲ್ಲೂ ಪ್ರವೇಶ, ಯಾರ್ಯಾರಿಗೆ, ರುಜುಗಳಿಗೆ, ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರಿಗೆ, ಎಲ್ಲಿ ಪ್ರವೇಶ ಇದೆ? ಲಿಂಗದೇಹದಲ್ಲೂ ಪ್ರವೇಶ ಇದೆ ಮತ್ತು ಸ್ವರೂಪ ದೇಹದಲ್ಲೂ ಪ್ರವೇಶ ಇದೆ. ಬಹಳ ವಿಶೇಷಾಂಶ ಅಂದರೆ ಅವರಿಗೆ. ಆದರೆ ವ್ಯತ್ಯಾಸ, ಪರಮಾತ್ಮ ಇದ್ದ ಇವರು ನಾಲ್ಕು ಜನ ನಾಲ್ಕು ಕಡೆ ನಾಲ್ಕು ಇವರು ಎಲ್ಲ ಇದ್ದುಬಿಟ್ರೆ ಸಾಮ್ಯ ಬಂತು ಅಂದರೆ ಬರಲಿಲ್ಲ. ಪೂಜಕರಾಗಿರೋದಕ್ಕೂ ಪೂಜ್ಯರಾಗಿರೋದಕ್ಕೂ ಭಾರಿ ವ್ಯತ್ಯಾಸ ಇರೋದ್ರಿಂದ ಸಮಸ್ಯೆ ಇಲ್ಲ ಹೇಳಿದರು. ಸಮಸ್ಯೆ ಸಾಮಾನ್ಯ ಎರಡು ಸೇವೆ ಮಾಡ್ತಾ ಕೂತಿರ್ತಾರೆ ಪಕ್ಕದೊಳಗೆ, ನೋಡೋದು ಈಕ್ವಾಲಿಟಿ ಬಂತ ಈಗ ಏನಿಲ್ಲ. ಅದು ಹೇಗೆ ಜೊತೆಗಿದ್ದ ಮಾತ್ರಕ್ಕೆ ಈಕ್ವಾಲಿಟಿ ಹಾಗೆ ಬರೋದಿಲ್ವೋ ಹಾಗೆ ಬರೋದಿಲ್ಲ. ಇನ್ನೂ ಕೆಲವರು ವಾದ ಮಾಡೋದುಂಟು, ವಾಯುದೇವರು ಜನರ ಅಣು, ಉಳಿದ ಸರ್ವರು ಅಣು, ಅಣುವಾದ ಇವರು ಅಣುವಲ್ಲಿ ಹೇಗೆ ಪ್ರವೇಶ ಮಾಡ್ತಾರೆ? ಸೇಮ್ ಸೈಜ್ ಪಾತ್ರೆ ಒಂದ್ರೊಳಗೊಂದು ಹಾಕ್ಲಿಕ್ಕೆ ಬರುತ್ತಾ ಅಂತ ಪ್ರಶ್ನೆ. ವೇರಿಯೇಷನ್ ಇರಬೇಕಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಸ್ವರೂಪದೇ ಅವರ ವ್ಯಾಪ್ತಿ ಪ್ರಕಾಶ ಅಂತ ಹೇಳಿಬಿಟ್ಟಿದ್ರು. ಪ್ರಕಾಶದಲ್ಲಿ ವ್ಯತ್ಯಾಸ ಇದೆ, ಸೈಜ್ ಒಂದೇ ಆಗಿದ್ದರೂ ಕೂಡ ಪ್ರಕಾಶ ಒಂದೇ ಅಲ್ಲ. ಈ 40 ಕ್ಯಾಂಡಲ್ ಬಲ್ಪು ಅದೇ ಸೈಜು, 60 ಕ್ಯಾಂಡಲ್ ಬಲ್ಪು ಅದೇ ಸೈಜು, ಬಟ್ ಕೆಪಾಸಿಟಿ ವ್ಯಾಟ್ಸ್ ಎಷ್ಟಾಗಿದೆ ಡಿಫರೆನ್ಸ್ ಆಗಿದೆ. ಆ ದೃಷ್ಟಿಯಿಂದ ಸೈಜ್ ಮಾತ್ರದಿಂದ ಏನಾಗಬೇಕಾಗಿಲ್ಲ. ಹಾಗೆ ವಾಯುದೇವರ ಸೈಜಿಂದ ಲಿಮಿಟ್ ಇಟ್ಕೊಂಡ್ಬಿಟ್ರೆ ಎಲ್ಲ ನಮ್ಮಂತೆ ಆಗ್ಬಿಡ್ತಾರೆ. ಕೊನೆ ವಾಯುದೇವರು ಏನಾಗಬೇಕಾಗಿದ್ರೆ ಸಮುದ್ರ ಹರಿದು ಸುಳ್ಳೆಲ್ಲ ಸುಳ್ಳು, ಯಾಕಂದರೆ ಅವರು ಅಣು ಅಲ್ಲ. ಆ ಅಣುತ್ವ ಅಂಬ ಕೆಲಸಕ್ಕೆ ಬರೋದಿಲ್ಲ, ಹೇಳಲಿಲ್ಲ. 1 ಗ್ರಾಮ್ ಬಂಗಾರ ಬೇರೆ, 1 ಗ್ರಾಮ್ ಉದ್ದಿದ್ದು ಬೇರೆ. 1 ಗ್ರಾಮ್ ಅಂತ ಯೂಶ್ವಲಿ ಇದ್ರೂ ಕೂಡ ವ್ಯಾಲ್ಯೂ ಎಷ್ಟು ಡಿಫರ್ ಆಗುತ್ತೆ. ಆ ದೃಷ್ಟಿಯಲ್ಲಿ ವಾಯುದೇವರಿಗೆ ಅಣುತ್ವ ಇದ್ರೂ ಕೂಡ ಏನಿದೆ ಅವರಿಗೆ ವ್ಯಾಪ್ತತ್ವ ಇದೆ. ಅಣುತ್ವ ಸ್ವಾಮಿನ್ ಸರ್ವಾಂತರ ಆತ್ಮನ್, ಅದಕ್ಕೆ ಇನ್ನೊಂದು ಅರ್ಥನ ಮಾಡುವ ಸರ್ವ ದೇಹಾಂತರ ಆತ್ಮನ್, ಎಲ್ಲ ದೇಹವನ್ನು ವ್ಯಾಪ್ತಿ ಮಾಡ್ತೀರಿ ನೀವೀಗ. ಆ ವಿಶೇಷವನ್ನು ಸೂಚಿಸದೆ ಮಾಡದಂತೆ ಆಯ್ತು. ಸರ್ವಾಂತರಾತ್ಮನ್ ಅಂತ ಹೇಳಿದ ಮೇಲೆ ಸ್ವರೂಪ ದೇಹದಲ್ಲಿ ಎಂಟ್ರಿ ಇಲ್ಲ ಅಂದರೆ ಸರ್ವಾಂತರಾತ್ಮ ಬರಲಿಲ್ಲ. ಆಗ ಸ್ವರೂಪ ದೇಹ ಬಿಟ್ಟು ಅಂತ ಹೇಳಬೇಕಿತ್ತು. ದೇರ್ಫೋರ್ ಅವರಿಗೆ ಪ್ರವೇಶ ಇದೆ, ಆದರೆ ದೇವರಿಗೆ ಅವರಿಗೆ ಸಾಮ್ಯ ಬರೋದಿಲ್ಲ. ಮತ್ತು ಲಕ್ಷ್ಮೀದೇವಿ ಸರ್ವತ್ರ ವ್ಯಾಪ್ತಳು, ನಾರಾಯಣ ಸರ್ವತ್ರ ವ್ಯಾಪ್ತ. ಲಕ್ಷ್ಮಣ ನಾರಾಯಣ ಪ್ರವೇಶ ಇದೆಯಾ ಇಲ್ವೋ? ಇದೆ ಅಂದಮೇಲೆ ಸರ್ವತ್ರ ಇಬ್ಬರಿಗೂ ಸರ್ವತ್ರ ವ್ಯಾಪ್ತಿ ಇದೆ ಅಂತ ಹೇಳ್ತಿರಲ್ಲ ಅಂದರೆ, ಇದು ಸ್ವತಂತ್ರ ವ್ಯಾಪ್ತಿ ಬೇರೆ ಅಸ್ವತಂತ್ರ ವ್ಯಾಪ್ತಿ ಬೇರೆ. ಆದ್ದರಿಂದ ಅವರು ಸರ್ವತ್ರ ವ್ಯಾಪ್ತಿ ಅವರಿದ್ದರೂ ಕೂಡ ಅವರು ಪರಾಧೀನ ಸರ್ವತ್ರ ವ್ಯಾಪ್ತಿ. ಪರಮಾತ್ಮನದು ಸ್ವಾತಂತ್ರ್ಯನ ಸರ್ವತ್ರ ವ್ಯಾಪ್ತಿ. ಆದ್ದರಿಂದ ಅದಕ್ಕೂ ಭಾರಿ ವ್ಯತ್ಯಾಸ ಇದೆ. ಆ ದೃಷ್ಟಿಯಲ್ಲಿ ಕೆಲವೆಲ್ಲ ಯುಕ್ತಿ ಮುಂದಿಟ್ಕೊಂಡ್ಬಿಟ್ಟು ಸ್ವರೂಪದಲ್ಲಿ ಪ್ರವೇಶ ಇಲ್ಲ ಅಂತ ವಾದ ಮಾಡೋ ಗುಂಪಿದೆ. ಆದರೆ ಆಚಾರ ವಾಕ್ಯ ಪ್ರಕಾರ ಸ್ಪಷ್ಟವಾಗಿ ಆಚಾರ ಒಳಗಿದ್ದ ಹೇಳಿಬಿಟ್ಟಿದ್ದಾರೆ, ಅದಕ್ಕೆ ಯುಕ್ತಿ ಇಂದು ವಿರೋಧ ಮಾಡಲಿಕ್ಕೆ ಹೋಗಬಾರದು. ಯಾರಿಗೆ ಜೀವನ ಸಾಮ್ಯದ ಪ್ರಶ್ನೆ ಇಲ್ಲ. ಆದ್ದರಿಂದ ಅಲ್ಲಿ ಬಂದು ಸೂಕ್ಷ್ಮ ಅಣುತ್ವ ಇದ್ದ ಮಾತ್ರಕ್ಕೇನೆ ಸಾಮ್ಯ ಬರೋದಿಲ್ಲ. ಕೆಪ್ಯಾಸಿಟಿ ಒಂದೇ ಆಗಬೇಕಾಗಿಲ್ಲ, ಗೊತ್ತಾಯ್ತಾ? ಅಣುತ್ವ ಇದ್ದ ಮಾತ್ರ ಕೆಪ್ಯಾಸಿಟಿ ಒಂದಾಗ ಕಾರಣ ಇಲ್ಲ. ಅಣುತ್ವ ಇದ್ದರೂ ಕೂಡ ಅದರಲ್ಲೂ ಕೂಡ ಏನಾಗಬಹುದು, ಸೂಕ್ಷ್ಮತ್ವ ಇದೆ, ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು. ಅವರು ಮತ್ತೆ ಹೆದಪ್ರಕಾರ ಹೇಗಿದ್ದಾರೆ? ಬ್ರಹ್ಮದೇವರಾಗಿರ್ತಾರೆ, ಅವರು ಮುಕ್ತರಾಗಿರ್ತಾರೆ, ಆಗಲೂ ಇರ್ತಾರೆ, ಸಮಸ್ಯೆ ಇಲ್ಲ ಅವರಿಗೆ. ಆ ಕೆಪ್ಯಾಸಿಟಿ ಇರೋದ್ರಿಂದ ಯೋಚನೆ ಇದೆ. ಏನ ಹೌದು, ಇಬ್ಬರೇ ಜೀವ ಇರ್ತಾನೆ, ಜೀವ ಇಲ್ದವ್ರು ಇರೋಕ್ಕಾಗಲ್ಲ, ಜೀವನ ಜೊತೆಗಿರೋರು ಅವರೇ. ಅದಕ್ಕೆ ಹರಿಸರ್ವೋತ್ತಮ ಜೀವೋತ್ತಮ ಹೊಸ ಕಾರಣ. ಅದು ಉಳಿದವರು ಯಾರಿಗೂ ಎಂಟ್ರಿ ಇಲ್ಲ, ಅದರಿಂದಾಗಿನೇ ಅವರಿಬ್ಬರು ಭಾರಿ. ಜೀವನ ಜೊತೆಗಿರೋದು ಯಾರು ಅವರಿಬ್ಬರೇ ಯಾವಾಗಲೂ ಕೂಡ. ಅನಾವೃತ್ತಿರ್ ದೇಹಿನಾಮ್ ದೇಹಪಾತೆ, ಯಾವ ದೇಹ ಹೋದರೂ ವಾಯುದೇವರು ಬಿಟ್ಟೋಗೋದಿಲ್ಲ. ಆದ್ದರಿಂದ ಅದಕ್ಕೆ ಅವರು ಭಾರಿ ಆರಾಧನೆ ಅದಕ್ಕೆ ಮಾಡಬೇಕು ಅಂದರೆ ಆ ಕಾರಣಕ್ಕೋಸ್ಕರ ಮಾಡಬೇಕು. ಎಂದೂ ಬಿಟ್ಟೋಗೋದವರು ಏನ ಹೌದು ಸ್ವರೂಪ ದೇಹದಲ್ಲಿ. ಹೌದು, ಸ್ವರೂಪ ದೇಹದಲ್ಲೇ ಎರಡು ಭಾಗ ವಿಶೇಷಾಂಶ. ಜೀವ ಸ್ವರೂಪ ಬಟ್ಟು ಸೂಕ್ಷ್ಮ ಪಾದವನ್ನು ಆಶ್ರಯಿಸಿದ್ರೆ ಇನ್ನೊಂದು ರೀತಿ. ಆಶ್ರಯ ಆಶ್ರಯ ಭಾವ ಇಟ್ಕೊಂಡೇ ಅಲ್ಲಿದ್ದಾರೆ ಹೊರತು ಸಮಾನವಾಗಿ ಅಲ್ಲಿಲ್ಲ. ಹೌದು, ಅಲ್ಲಿ ಆರು ಕ್ರಿಯಾ ಇದೆ ಅದು ಹೇಳಿ ಅದು ಹೇಳ್ತಾರೆ ಆಚಾರ್ಯ. ಜೀವ ಅದೊಂದು ಪ್ರಶ್ನೆ ಇದೆ. ವಾಯುದೇವರು ಸುಮ್ಮನೆ ಇದ್ದು ಏನು ಮಾಡಬೇಕು? ಜೀವ ಹೇಗೂ ಇರ್ತಾನೆ, ಅದು ಕೆಲಸ ಇಲ್ಲಲ್ಲ. ಸೋಕುದ್ರೆ ಮನೆಗೆ ಹೋಗ್ತೀವಿ, ಸುಮ್ಮನೆ ಕೂತ್ರೆ ಏನು ಮಾಡ್ತಾರೆ, ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾಕೆ ಹೋಗಬಾರ ಅಂತ ಕೇಳಿದ್ರೆ ಅವ್ರು ಕೆಲಸ ಇದೆ. ಆಚಾರ್ಯ ನ್ಯಾಯವಿರಣದ್ರೆ ಹೇಳ್ತಾರೆ, ಜೀವಸ್ಥಿತೇನ ರೂಪೇಣ ವೇದೈ ತ್ಯಹಮಿತ್ಯಪಿ. ಅಹಂ ಅಂತ ಜೀವನಿಗೆ ಜ್ಞಾನ ಬರಬೇಕಾದ್ರೆ ವಾಯುದೇವ ಸನ್ನಿಧಾನ ಇರಬೇಕು, ಇಲ್ದವರು ಕೋಮಕ್ಕೆ ಹೋಗ್ಬಿಡ್ತಾರೋ ತಿಳಿತಾ? ಅದಕ್ಕಾಗಿ ಅವನಿಗೆ ಇರಬೇಕಾದ್ರಿಂದ ವಾಯುದೇವ್ರ ಕೃತ್ಯ ಇದೆ, ಅವ್ರಿಗೆ ಕೆಲಸ ಇದೆ. ಅವ್ರು ಬಿಟ್ಟ ತಕ್ಷಣ ಏನಾಗಿಬಿಡ್ತಾನ ಅವನು, ತಾನು ಯಾರು ಅಂತಾನೆ ಮರ್ತು ಹೋಗ್ಬಿಡ್ತಾನೆ. ಅದಕ್ಕೆ ನಾನು ಅನ್ನೋ ಜ್ಞಾನ ಬರಬೇಕಾದ್ರೆ ವಾಯುದೇವರು ಬೇಕು. ವೇದಯ ತ್ಯಹಮಿತ್ಯಪಿ ಅಂತ ಆಚಾರ್ಯರ ಮಾತು. ಆದ್ದರಿಂದ ಕೃತ್ಯ ಇದೆ ಅವರಿಗೆ. ಅಲ್ಲ, ಹೋಗೋದು ಬೇರೆ, ಇನ್ಯಾಕ್ಟಿವ್ ಆಗೋದು ಬೇರೆ. ಇನ್ಯಾಕ್ಟಿವ್ ಆದರೆ ಕೋಮಕ್ಕೆ ಹೋಗ್ತಾನೆ, ಹೊರಟು ಹೋದರೆ ಡೆಡ್ ಆಗಿಬಿಡ್ತಾನೆ. ಬಟ್ ಎರಡಿದೆ. ಸೊ ವಾಯುದೇವರಲ್ಲಿ ಇರಲೇಬೇಕು, ಈ ಕಾರಣಕ್ಕೋಸ್ಕರ ಇರಬೇಕು. ನಾನು ಒಬ್ಬ ಜ್ಞಾನ ಬರದೆ ಹೋದರೂ ಕೂಡ ಡೆಡ್ ಆಗಾದ ಅವನಿಗೆ, ಗೊತ್ತಾಯ್ತಾ? ಆ ಸ್ಥಿತಿ ಬರಬಾರದು ಅಂತಿದ್ರೆ ವಾಯುದೇವರು ಇರಬೇಕು. ಹೃದಯ ನಾಮಕ ಪರಮಾತ್ಮ ಮುಂದೆ ದ್ವಾರಪಾಲಕಾಹ, ಅದೊಂದಿರಲಿ. ಅದಿಷ್ಟಕ್ಕೂ ಈಗ ಭಾಷ್ಯ. ಗಾಯತ್ರಿ ಭಾವ ಇದಂ ಸರ್ವಂ ಯದಿದಂ ಕಿಂಚ ಭೂತಂ ಪ್ರಭೂತಂ ಪರಿಪೂರ್ಣಂ ತತ್ಸರ್ವಂ ಗಾಯತ್ರಿ ಭಗವಾನೇವಾ ಭೂ ಬಹು ಇತಿ ಧಾತೋ ಬಹು ಪೂರ್ಣತಾಯಾಮಿತಿ ಚ. ಇಲ್ಲಿ ಭೂ ಎಂಬುದು ಒಂದು ಬಹು ಅಂತದಕ್ಕೆ ಅರ್ಥ, ಬಹು ಅಂದರೆ ಪೂರ್ಣ ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಭೂತಂ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಮಾಡಿದ್ದು. ಭೂತಂ ಶಬ್ದಕ್ಕೆ ಸಾಮಾನ್ಯವಾಗಿ ಅರ್ಥ ಏನಾಗುತ್ತೆ, ಭೂತಂ ಅಂದರೆ ಭೂತಂ ಅಷ್ಟೇ, ಇರುವುದು ಇರುವುದು ಅಂತ ಅಷ್ಟೇ ಅರ್ಥ. ಪರಮಾತ್ಮ ಅಂದಾಗ ಅರ್ಥ ಮಾಡ್ತೀರಿ ಅಂದರೆ ಭೂ ಶಬ್ದಕ್ಕೆ ಸತ್ತಾಯಾಮ್ ಅಂತ ಒಂದು ಪದ ಬೇರೆ, ಇನ್ನೊಂದು ಧಾತು ಭೂ ಬಹು ಅಂತ ಒಂದು ಧಾತು ಇದೆ, ಆ ಬಹು ಧಾತುವಿಗೆ ಇನ್ನೊಂದು ಅರ್ಥ ಇದೆ, ಪೂರ್ಣ ಅಂತ ಅರ್ಥ ಇದೆ. ಸೊ ಭೂತ ಅಂದರೆ ಪೂರ್ಣ ಅಂತ ಆಯ್ತು, ಅದಕ್ಕೆ ಪ್ರಭೂತ ಅಂತ ಅರ್ಥ, ಪರಿಪೂರ್ಣ ಅಂತ ಅರ್ಥ ಅಂತ ಹೇಳಿದರು. ಯದಿದಂ ಪರಿತಃ ಪೂರ್ಣಂ ಅಚ್ಚ ಕೂರ್ಮಾದಿ ರೂಪಕಂ ತದಿದಂ ಭಗವಾನ್ ವಿಷ್ಣು ಸರ್ವಾಂತ ಸ್ಥಿತ ಏವಚ ತನ್ನಿಸೃತತ್ವಾತ್ ವೇದಾನಾಂ ಗಾಯನ್ ಗಾಯಕಸ್ತ್ರಾತಿ ಚಾಖಿಲಂ ಅಥೋ ಗಾಯತ್ರೀನಾಮಾಸೌ ವಾಸುದೇವ ಪರಃ ಪುಮಾನ್ ಭೂಮಾಭೂತಮಿತಿ ಪ್ರೋಕ್ತಃ ಪೂರ್ಣತ್ವಾತ್ ಪುರುಷೋತ್ತಮಃ ಅನನ್ಯಾಪೇಕ್ಷ ಮುದ್ರಿಕ್ತಂ ಸರ್ವಸ್ಯ ಚ ನಿಯಾಮಕಂ ಯದ್ಯತ್ತತ್ತದ್ ವಿಷ್ಣುರೇವ ನಾನ್ಯದೇತಾದೃಶಂ ಕ್ವಚಿತ್ ಸಯೇವ ಭಗವಾನ್ ವಿಷ್ಣು ವಾಂಗ್ನಾಮ ವಾಚಿ ಸಂಸ್ಥಿತಃ ವಚನಾಧಯ ಶೀರ್ಷಾಖ್ಯೋ ಗಾಯತ್ರ್ಯಾಂಚ ಸ ಆಸ್ಥಿತಃ ಯದಿದಂ ಪರಿತಃ ಪೂರ್ಣಂ ಮಚ್ಚಕೂರ್ಮಾದಿ ರೂಪಕಂ ಇದಂ ಅಂದರೆ ಮಚ್ಚಕೂರ್ಮಾದಿ ರೂಪಗಳೆಲ್ಲ ಭೂತಂ ಪ್ರಭೂತಂ ಪರಿಪೂರ್ಣವಾಗಿವೆ ತದಿದಂ ಭಗವಾನ್ ವಿಷ್ಣು ಸರ್ವಾಂತ ಸ್ಥಿತ ಏವ ಚ ಇಂಥ ಭಗವಂತನಾದ ವಿಷ್ಣುವೇ ಸರ್ವರ ಒಳಗೆ ಅಂತರ್ಯಾಮಿಯಾಗಿದ್ದಾನೆ ತನ್ನಿಸೃತತ್ವಾತ್ ವೇದಾನಾಂ ಗಾಯಕ ವೇದಗಳ ಗಾಯಕ ಅಂದರೆ ವಿಷ್ಣುವೇ ಯಾತಕ್ಕೆ ಅವನಿಂದ ವೇದಗಳೆಲ್ಲ ಹೊರಗೆ ಬರೋದರಿಂದ ವೇದ ಗಾಯಕ ಅಂದರೂ ಅವನೇ ವೇದ ಪ್ರತಿಪಾದ್ಯ ಅಂದರೂ ಅವನೇ ಸಕಲ ವೇದಗಳನ್ನು ಪ್ರತಿಷ್ಠಾನದಲ್ಲಿ ಹೇಳ್ತಕ್ಕಂಥ ಹಿರಿಮೆ ಒಂದಾದರೆ ಎಲ್ಲ ಕಾಲಕ್ಕೂ ಅದು ಪ್ರತಿಪಾದನೆ ಇನ್ನೊಂದು ಹಿರಿಮೆ ತ್ರಾತಿ ಚ ಅಖಿಲಂ ಇನ್ನೊಂದು ಗಾಯತಿ ತ್ರಾಯತಿ ಚ ಗಾಯತ್ರಿ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಗಾಯತಿ ತ್ರಾಯತಿ ಗಾಯತಿ ಅಂದ್ರೇನು ಸಕಲ ವೇದಗಳನ್ನು ಉಚ್ಚಾರಣೆ ಮಾಡ್ತಾನೆ ಪ್ರತಿ ಕ್ಷಣದಲ್ಲೂ ತ್ರಾತಿ ಅಂದ್ರೇನು ರಕ್ಷಣೆ ಮಾಡ್ತಾನೆ ಯಾವುದನ್ನು ನಾವು ರಕ್ಷಣೆ ಮಾಡ್ತೇವೆ ಅಂತ ತಿಳ್ಕೊಂಡ್ರೆ ಸ್ವಲ್ಪ ಮಾಡ್ತಾನೆ ಅಹಿಲಂ ತ್ರಾತಿ ಎಲ್ಲವನ್ನೂ ರಕ್ಷಿಸ್ತಾನೆ ಎಲ್ಲ ಕಾಲಕ್ಕೂ ರಕ್ಷಿಸ್ತಾನೆ ಎಲ್ಲ ರೀತಿಯಲ್ಲೂ ರಕ್ಷಿಸ್ತಾನೆ ಅದಕ್ಕೆ ದೇವರಿಗೆ ಏನಂತ ಮುಖ್ಯ ರಕ್ಷಕ ಅಂದರೆ ಯಾರು ಪರಮಾತ್ಮನೇ ಉಳಿದವ್ರ ರಕ್ಷಣೆ ಎಂಬುದು ಸೆಕೆಂಡರಿ ಪ್ರೈಮರಿ ಸೆನ್ಸಲ್ಲಿ ರಕ್ಷಣೆ ದೇವರೇ ಮಾಡೋದು ಅಖಿಲಂ ತ್ರಾತಿ ಅಥೋ ಗಾಯತ್ರಿ ನಾಮಾಸೌ ವಾಸುದೇವ ಪರಃಪುಮಾನ್ ಅದಕ್ಕೆ ಪರಃಪುಮಾನ್ ವಾಸುದೇವ ವಾಸುದೇವ ಅಂತ ಯಾತಕ್ಕೆ ಕರೆದು ಅಂದರೆ ಗಾಯತ್ರಿ ಮಂತ್ರ ಮೋಕ್ಷದಾಯಕ ಅಂತ ಅರ್ಥ ವಾಸುದೇವ ರೂಪ ಅಂದ್ರೇನು ಗಾಯತ್ರಿ ಮಂತ್ರದ ಹೊಸ ಅರ್ಥ ಅದು ನಮಗೆ ಬೇಕಾಗಿರೋದು ಮೋಕ್ಷ ಈಗ ಆದ್ದರಿಂದ ಗಾಯತ್ರಿ ಮಂತ್ರ ಯಾವುದಕ್ಕೆ ಸಾಧನೆ ಆಗುತ್ತೆ ಮೋಕ್ಷಕ್ಕೆ ಸಾಧನೆ ಆಗೋದ್ರಿಂದ ವಾಸುದೇವ ರೂಪದ ಪರಮಾತ್ಮ ಅದಕ್ಕೆ ಪ್ರತಿಪಾದ್ಯನಾಗಿದ್ದಾನೆ ಭೂಮಾಭೂತಮಿತಿ ಪ್ರೋಕ್ತ ಪೂರ್ಣತ್ವ ಪುರುಷೋತ್ತಮ ಭೂಮ ಅಂದರೆ ಪೂರ್ಣ ಅದಕ್ಕೆ ಭೂತ ಅಂತ ದೇವರ ಹೆಸರಿದೆ ಪೂರ್ಣತ್ವಾತ್ ಪುರುಷೋತ್ತಮ ಅನನ್ಯಾಪೇಕ್ಷ ಮುದ್ರಿಕ್ತಂ ಸರ್ವಸ್ಯ ಚ ನಿಯಾಮಕಂ ಅತ ಅನನ್ಯಾಪೇಕ್ಷ ಅಂದರೆ ಸ್ವಾಪೇಕ್ಷ ಅಂದರೆ ಸ್ವತಂತ್ರ ಅಂತ ಅರ್ಥ ಅನನ್ಯಾಪೇಕ್ಷ ಮುದ್ರಿಕ್ತಂ ಸರ್ವಸ್ಯ ಚ ನಿಯಾಮಕಂ ಸರ್ವತ್ರಕ್ಕೂ ನಿಯಾಮಕನಾಗಿದ್ದಾನೆ ಸರ್ವವಿಧ ನಿಯಾಮಕ ಸರ್ವಕಾಲದಲ್ಲೂ ನಿಯಾಮಕ ಯದ್ಯತ್ ತತ್ತತ್ ವಿಷ್ಣುರೇವ ನಾನ್ಯದೇತಾದೃಶಂ ಕ್ವಚಿತ್ ಈ ರೀತಿ ಯಾವ್ಯಾವುದಿದೆ ಅದೆಲ್ಲ ವಿಷ್ಣುವಿನ ಹೊರತು ಬೇರೆ ಯಾರೂ ಅಲ್ಲ ಅನ್ಯತ್ ಏತಾದೃಶಂ ನ ಕ್ವಚಿತ್ ನಾಸ್ತಿ ನಾರಾಯಣ ಸಮಂ ನ ಭೂಪುತಂ ನ ಭವಿಷ್ಯ ಇಂಥ ವ್ಯಕ್ತಿ ಇನ್ನೊಬ್ಬರು ಯಾರೂ ಇಲ್ಲೇ ಇಲ್ಲ ದೇವರಂತೆ ಸಯೇವ ಭಗವಾನ್ ವಿಷ್ಣು ವಾಂಗ್ನಾಮ ವಾಚಿ ಸಂಸ್ಥಿತ ಅವನೇ ಭಗವಂತನಾದ ವಿಷ್ಣು ಅವನು ವಾಂಗ್ನಾಮಕ ವಾಕ್ಯ ವಾಚಿ ಮಾತಿನಲ್ಲಿ ನೆಲೆಸಿದ್ದಾನೆ ವಚನಾಥಯ ಶೀರ್ಷಾಖ್ಯೋ ಗಾಯತ್ರ್ಯಾಂಚ ಸ ಆಸ್ಥಿತ ವಾಕ್ಯ ಎಲ್ಲ ವಾಕ್ಯದಲ್ಲಿರೋದು ಅವನೇ ಗಾಯತ್ರಿಯಲ್ಲಿರೋದು ಅವನೇ ಹೈಗ್ರೀವ ರೂಪ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದರು ಯಾ ವಯಸಾ ಗಾಯತ್ರಿ ಇಯಂ ವಾವಸಾ ಏಯಂ ಪೃಥಿವೀ ಅಸ್ಯಾಂ ಹೀದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾಮೇವ ನಾತಿಶೀಯಂತೆ ಹೇಳಿದರು ಈ ಪೃಥಿವಿ ಎಂಬುದು ಗಾಯತ್ರಿ ಅಂತ ಹೇಳಿದರು ಆ ಸಯೇವ ಪೃಥಿವಿ ನಾಮ ಪೃಥಿವ್ಯಾಮಪಿ ಸಂಸ್ಥಿತಃ ಅವನೇ ಪೃಥಿವಿ ನಾಮಕನಾಗಿದ್ದು ಪೃಥಿವಿಯಲ್ಲಿ ನೆಲೆಸಿದ್ದಾನೆ ವಿಷ್ಣೋ ಹಿ ಪೃಥಿವಿ ಸಂಸ್ಥೆ ಜಗತ್ಸರ್ವಂ ಪ್ರತಿಷ್ಠಿತಂ ಮೇಲ್ನೋಟಕ್ಕೆ ಪೃಥಿವಿಯಲ್ಲಿ ಎಲ್ಲ ಜಗತ್ತಿದ್ದ ಕಾಣುತ್ತೆ ಪೃಥ್ವಿಯಲ್ಲಿಲ್ಲ ಪೃಥ್ವಿ ಅಂತರ್ಯಾಮ ಅದು ಪರಮಾತ್ಮನಲ್ಲಿ ಎಲ್ಲವೂ ಇದೆ ಅಂತ ಹೇಳ್ತಾರೆ ವೈರಿಂದ ಆಗಲಿಲ್ಲ ಬಿಸಿ ಬರಲಿಲ್ಲ ಒಳಗಿದ್ದ ಕರೆಂಟಿಂದ ಬಿಸಿ ಬಂತು ನಮಗೆ ಕಾಣೋದು ವೈರ್ ಕೆಂಪಾಗಿರೋದು ಕಾಣುತ್ತೆ ಬಟ್ ಕೆಂಪು ಮಾಡಿದ್ದು ಯಾವುದು ಒಳಗಿರೋ ಕರೆಂಟ್ ಅದು ಅದೇ ರೀತಿ ಪರಮಾತ್ಮನಿಂದಾಗಿ ಜಗತ್ಸರ್ವಂ ಪ್ರತಿಷ್ಠಿತಂ ನಾತಿಶೇತೆ ಚ ಪೃಥುತ್ವ ವಿಶಾಲವಾಗಿರೋದಕ್ಕೆ ಮತ್ತು ಧಾರಣೆ ಮಾಡೋದಕ್ಕೆ ಪೃಥಿವಿ ಅಂತ ಅದಕ್ಕೆ ಹೆಸರು ನಾತಿಶೇತೆ ನಾತಿಶೇತೆ ಚ ತಂ ಕಶ್ಚಿತ್ ಸಹಿ ಸರ್ವಾಧಿಕೋ ಹರಿ ಯಾರು ಅವನು ಮೀರಿಸೋರು ಯಾರೂ ಇಲ್ಲ ನಾ ಅತಿಶೇತೆ ಅತಿಶಯ ಅಂದರೆ ಮೀರೋದು ಯಾರೋ ಅವನು ಮೀರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸರ್ವಾಧಿಕನ ಮೀರಿದ್ರೆ ಸರ್ವಾಧಿಕ ಶಬ್ದಕ್ಕೆ ಅರ್ಥನೇ ಇಲ್ಲ ಪೃಥುತ್ವಾತ್ ಪೃಥಿವೀ ನಾಮ ಅದೇ ಹೇಳಿ ಪೃಥು ಅಂದರೆ ವಿಶಾಲ ವಿಶಾಲವಾದ್ದರಿಂದಾಗಿಯೇ ಪೃಥಿವೀ ಅಂತ ಕರೀತಾರೆ ಯಾ ವಯಸಾ ಪೃಥಿವೀ ಇಯಂ ವಾವಸಾ ಯತ್ ಇದಂ ಅಸ್ಮಿನ್ ಪುರುಷೇ ಶರೀರಂ ಅಸ್ಮಿನ್ ಹೀಮೇ ಪ್ರಾಣಾ பிரதிஷ்டிதா ஏதேவ நாதிசீரியந்தே. பிருத்திவியாக்கியா துரிய பகவத் ரூபாபாசனா ஆயிடுச்சு. சரீராக்கியா பஞ்சம பகவத் ரூபோபாசனா. சரீராக்கியா சரீர அந்த தேவரிக சொல் நின் பந்திதே சைவ அந்த சரீரகா சரீ சரித்வா தீரணத்வாச்சைவ சாரீரம் பகவானஜா புருஷோ ஜீவ உத்திஷ்டா தஸ்மின்னே வஸ்திதோ விபு. சரித்வாத் ஷர அலேன சரீர மதுலு பதுஷா இதர் சுக ஆமேலே ஷரீர ஆமேல ரா அது சரீரதல்லி தூசரத்தியன்னு கொடுத்தானே ஈரா பிரேரப்பணை மாட்டான் அது ஈரணாச்சைவ சரீரம் பகவானஜா புருஷோ ஜீவ உத்திஷ்டா தஸ்மி புருஷ அந்த ஜீவ புருஷாந்தஸ்த அந்த ஜீவாந்தர்கத அந்த ஸ்திதோ விபு யத்வை தத் புருஷே சரீரமிதம் வாவ. நெக்ஸ்ட் ஹிருதய மது பிருத்திவி ஆமேலே சரீர ஆமேல ஹிருதய வாவ தத்யதிதிதமஸ்மின்னந்த புருஷே ஹிருதயம் அஸ்மின் இமே பிராணாக பிரதிஷ்டிதாக ஏததேவ நாதிசீயந்தே. பரமாத் ஹிருதய நாமகனாகித்தனை முன்வீரச சக்தி யாருக்கும் இல்ல. யோசோ ஜீவே ஸ்திதோ விஷ்ணு சரீரமிதி நாமக சந்த்வாச்ச ரதிரூபத்வாத் ஈரணாச்ச ச ஏவது சமுத்வாத் ரதிரூபத்வாத் ஈரணாச்ச சம் ரா ஈரா இஷ்ட் பதபந்த் யோசோ ஜீவே ஸ்திதோ விஷ்ணு சரீரமிதி நாமக ஜீவ சந்த்வாச்ச ரதிரூபத்வாத் ஈரணாச்ச ச ஏவது ஜீவச்சைதன்ய ரூபஸ்ய ஹிருதயே விவஸ்திதா. ஜீவச்சைதன்ய ரூபத ஹிருதயதல்லும் பரமாத்மா இருந்தான். ಈ ಪುರುಷ ದೇಹ ಇದೆ, ಇದರಲ್ಲೂ ಈ ಹೃದಯದಲ್ಲೂ ಇದ್ದಾನೆ. ಜೀವನ ಸ್ವರೂಪ ದೇಹ ಇದೆ, ಅದರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ಅಯನಾಥ್ ಹೃದಯ ವಿಷ್ಣು ಹೃದಯ ಅಯನಾಥ್ ಹೃದಯಂ ಹೃದಯ ಅಯನಾಥ್ ಹೃದಯ ಅಯನಂ ಅಂದರೆ ಹೃದಯ ಕಮಲದಲ್ಲಿ ನೆಲೆಸಿರೋದ್ರಿಂದ ಹೃದಯ ಹೃದಯ ಅಂತ ದೇವರಿಗೆ ಹೆಸರು. ಕೀರ್ತಿತೋ ಬುಧೈ ಸೈಷಾ ಚತುಷ್ಪದ ಗಾಯ ಷಡ್ವಿಧ ಗಾಯತ್ರಿ. ಈಗ ಆರು ವಿಧ ಗಾಯತ್ರಿ, ಅದಕ್ಕೆ ನಾಲ್ಕು ಪಾದ ಅಂತ ಹೇಳಿದ್ರು. ಪಾರ ನಾಲ್ಕು, ವಿಧ ಆರು. ಆದ್ದರಿಂದ ಆರು ನಾಲ್ಕು ವಿರೋಧ ಇಲ್ಲ. ಗಾಯತ್ರಿ ಇರೋದು ಆರು ವಿಧ, ಅದು ಪಾದ ಇರೋದು ನಾಲ್ಕು ಕಾಲ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ತ್ರೀ ಶ್ರೀರೂಪ ಸೂರ್ಯ ಸಪ್ರಭ. ಗಾಯತ್ರಿಯಲ್ಲಿ ಪರಮಾತ್ಮ ಶ್ರೀರೂಪದಲ್ಲಿದ್ದಾನೆ. ಸೂರ್ಯ ಸಪ್ರಭ, ಸೂರ್ಯ ಸಮಾನ ಕಾಂತಿಯನ್ನು ಹೊಂದಿದ್ದಾನೆ. ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತನಾಮ ಅವತಾರಗಃ. ಒಂದು ಗಾಯತ್ರಿ ಸ್ಥಿತ, ಎರಡನೇದು ಮತ್ಸ್ಯಾದಿ ಭೂ ಮತ್ಸ್ಯಾದಿರ್ ಭೂತನಾಮ ಅವತಾರಗಃ, ಮತ್ಸ್ಯಾದಿ ಅವತಾರ ರೂಪದಲ್ಲಿದ್ದಾನೆ. ತೃತೀಯೋ ವಾಚಿ ಸಮಸ್ತಶ್ಚ, ಮೂರನೇದು ವಾಕ್ಯದಲ್ಲಿದ್ದಾನೆ. ಒಟ್ಟು ಮೂರಾಯಿತು. ಸ್ತ್ರೀರೂಪೋ ಹಯಶೀರ್ಷಕಃ. ಚತುರ್ಥ ಪೃಥಿವೀ ಸಮಸ್ತಃ, ನಾಲ್ಕನೇದು ಸ್ತ್ರೀರೂಪ ಪೀತವರ್ಣಕಃ, ಹಳದಿ ರೂಪ. ಜೀವಾಂತಶ್ಚಾಂತರ್ಗತೋ ವ್ಯಾಪ್ಯ ಜೀವಶ್ಚಾಂತರ್ಗತೋ ವ್ಯಾಪ್ಯ ಶರೀರವಿತಿ ನಾಮಕಃ. ಅದೆಷ್ಟಾಯ್ತು ಈಗ? ನಾಲ್ಕು ಐದು. ಪಂಚಮಸ್ತದ್ಧೃತಿಸ್ತಸ್ತು ಷಷ್ಠೋ ಹೃದಯ ನಾಮಕಃ, ಆರನೇ ಹೃದಯ ನಾಮಕ. ಗಾಯತ್ರಿ ನಾಮಕೋ ವಿಷ್ಣುರೇವಂ ಷಡ್ ವಿಧ ಉಚ್ಯತೆ. ಈಗ ಆರು ವಿಧದಲ್ಲಿ ಪರಮಾತ್ಮ ಇದ್ದಾನೆ. ಒಂದೊಂದಕ್ಕೂ ನಾಲ್ಕು ನಾಲ್ಕು ರೂಪಾದ ಇವೆ. ತ್ರಿವಿಸ್ವರೂಪ ಪಾದೈಶ್ಚ ಭಿನ್ನೇನೈಕೇನ ಚೈವಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತಃ. ಮೂರು ಸ್ವರೂಪ ಪಾದಗಳು, ಭಿನ್ನವಾದ ಏಕಪಾದ, ಇದರಲ್ಲಿ ಗಾಯತ್ರಿ ನಾಮಕನಾದ ವಿಷ್ಣು ಚತುಷ್ಪಾತ್ತಾಗಿ ನೆಲೆಸಿದ್ದಾನೆ ಅಂತ ಹೇಳಿದರು. ಇದು ಷಡ್ವಿಧ ಗಾಯತ್ರಿ ಉಪಾಸನೆ ಅಂತ ಕರೆದಿದ್ದಾರೆ. ಇದೆಲ್ಲ ಇದೆಲ್ಲ ಹೇಳಬೇಕು. ಪ್ರಾತಃ ಸಂಕಲ್ಪದಲ್ಲೂ ಮೆನ್ಷನ್ ಮಾಡಿದ್ದಾರೆ ಅದನ್ನು. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ತದೇತದೃಜಾಭ್ಯನೂಕ್ತಂ ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪುರುಷಃ ಪಾದೋಶ್ಚ ಸರ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತಿ. ಇದಿಷ್ಟು ಕೂಡ ಉಪನಿಷತ್ತು ಕೋಟ್ ಮಾಡ್ತಿ. ಇಲ್ಲೇ ತದಪೇಷ ಶ್ಲೋಕೋ ಭವತಿ ಅಂತ ಹಿಂದೆ ಬಂದ ಹಾಗೆ ಉಪನಿಷತ್ತಿನಲ್ಲೇ ಇನ್ನೊಂದು ಕೊಟೇಶನ್ ಬಂತು. ಭಾಷ್ಯ ಭಿನ್ನ ಪಾದ ಸರ್ವಜೀವಾಹ ತಸ್ಯ ಸಾದೃಶ್ಯ ಮಾತ್ರತಃ. ನಾಲ್ಕು ಪಾದವನ್ನು ಈ ರೀತಿ, ಒಂದು ಮೂರು ಸ್ವರೂಪ ಪಾದ, ಒಂದು ಭಿನ್ನ ಪಾದ, ಅಥವಾ ನಾಲ್ಕು ಸ್ವರೂಪ ಪಾದ. ನಾಲ್ಕು ಸ್ವರೂಪ ಪಾದ ಆದಾಗ ನಾಲ್ಕು ಅಭೇದ, ಮೂರು ಮೂರು ಪ್ಲಸ್ ಒಂದು ಆದಾಗ ಇದು ಭಿನ್ನ ಪಾದ, ಅದು ಸ್ವರೂಪ ಪಾದ. ಎರಡು ವ್ಯವಸ್ಥೆ ಗೊತ್ತಿರಬೇಕು. ಸ್ವರೂಪ ಪಾದ ವಿಷ್ಣೋಸ್ತು ತ್ರಯೋಹಿ ದಿವಿ ಸಂಸ್ಥಿತಾ. ಸ್ವರೂಪ ಪಾದಗಳೆಲ್ಲ ಮೇಲಿವೆ. ನಾರಾಯಣೋ ವಾಸುದೇವೋ ವೈಕುಂಠ ಇತಿ ತೇ ತ್ರಯಃ. ಅನಂತಾಸನ ಶ್ವೇತದೀಪ ವೈಕುಂಠ ಅಂತ ಸ್ಥಾನದ ಹೆಸರು. ನಾರಾಯಣ ವಾಸುದೇವ ವೈಕುಂಠ ಅಂತೇಳಿ ರೂಪದ ಹೆಸರು. ವೈಕುಂಠ ಅಂತ ರೂಪನೂ ಇದೆ, ವೈಕುಂಠ ಅಂತ ಲೋಕನೂ ಇದೆ. ಭಾಳ ಇಂಪಾರ್ಟೆಂಟ್ ಅದು. ವೈಕುಂಠ ಪ್ರಾಣದ ಪ್ರಾಣ. ವೈಕುಂಠ ಅನ್ನೋದೇನದು? ರೂಪ. ವಿಷ್ಣುಶಾಸ್ತ್ರ ಬಂದರೆ ರೂಪನೂ ಹೌದು, ನಾಮನೂ ಹೌದು. ವೈಕುಂಠ ಲೋಕದಲ್ಲಿದ್ದಾನೆ, ಅವಾಗ ರೂಪ ಅಲ್ಲ ಅದು ಲೋಕ. ಅದಕ್ಕೆ ವೈಕುಂಠಕ್ಕೆ ಎರಡು ಹೆಸರು. ವೈಕುಂಠ ಅಂತೇಳಿ ಮತ್ತೆ ಸಂತತಂ ಚಿಂತನೆಯ ಕಂಠಂ ಬಾಸ್ಪತ್ ಕೈಸ್ತೋಭಾಸಕಂ ವೈಕುಂಠಸ್ಯ ಅಖಿಲಾ ವೇದ. ವೈಕುಂಠಸ್ಯ ಅಂದರೆ ವೈಕುಂಠ ಲೋಕದ ಅಲ್ಲ, ವೈಕುಂಠ ನಾಮಕ ವಿಷ್ಣುವಿನ ಅಂತ ಅರ್ಥ. ಅದಕ್ಕೆ ನಾರಾಯಣೋ ವಾಸುದೇವ ವೈಕುಂಠ ಇತಿ ತೇತ್ರಯ ಅನಂತ ಶಯನಂಚೈವ ತಥಾ ಅನಂತಾಸನಂ ಹರೇ ಬಹುಲೋಕ್ ಬಹುಲ ಶೋಚ್ಯತೆ ನಿತ್ಯ ವಿಮಾನೇ ಸಂಸ್ಥಿತೆ ಯತಃ ಚಿತ್ ಪ್ರಕೃತ್ಯಾತ್ಮನಿ ತಥೋ ದಿವೀತಿ ಕಥಿತಂ ಶ್ರುತೌ. ಅನಂತ ಶಯನ ಅಂದರೆ ಅನಂತಾಸನ, ಅನಂತ ಅಥವಾ ಅನಂತಾಸನ. ಬಹುಲಕ್ಷೋತ್ರಿತೆ ನಿತ್ಯ, ಬಹುಲಕ್ಷ ಯೋಜನದ ಮೇಲೆ ಪರಮಾತ್ಮ ಆ ರೂಪ ಲೋಕಗಳಿರೋದಲ್ಲೇನೋ ಬಹುಲಕ್ಷ ಯೋಜನ ದೂರದ ಮೇಲಿವೆ. ಚಿತ್ಪ್ರಕೃತ್ಯಾತ್ಮನಿ ತಥೋ ದಿವೀತಿ ಕಥಿತಂ ಶ್ರುತೌ. ಅವೆಲ್ಲ ಏನವು? ಚಿತ್ಪ್ರಕೃತ್ಯಾತ್ಮಕ ಲಕ್ಷ್ಮೀ ಸ್ವರೂಪವಾದ್ದರಿಂದಾಗಿನೇ ದಿವಿ ಅಂತ ಕರೆದಿದ್ದಾರೆ. ಡಿವೈನ್ ಅಂತ ಅರ್ಥ. ಡಿವೈನ್ ಅಂದರೆ ಲಕ್ಷ್ಮೀ ಅಪ್ರಾಕೃತವು, ಅಪ್ರಾಕೃತವಾಗಿದ್ದಕ್ಕೇ ಭಾರಿ ಮಹತ್ವ ಇರೋ. ಇವೆಲ್ಲ ಪ್ರಾಕೃತ ಇದೆ, ಅದು ಅಪ್ರಾಕೃತ. ಸೊ ಮೂರು ಪಾದಗಳು ಅಪ್ರಾಕೃತ, ಒಂದು ಪಾದ ಪ್ರಾಕೃತ. ಲೋಕತ್ರಯ ವಿವಕ್ಷ ಯಾಂ ಪರತೋ ಲಕ್ಷ ಯೋಜನಾತ್ ಸರ್ವ ಒಂದು ಗುಂಪು. ಹೌದು, ನಾಲ್ಕು ಪಾದನು ಭಗವಂತ ಅಂತ ತಿಳ್ಕೊಂಡಾಗ ನಾಲ್ಕು ದೇವರೇ. ಆದರೆ ಇನ್ನೊಂದು ಭಿನ್ನ ಪಾದ ದೀವನ್ನೇ ಪರಮಾತ್ಮ. ನಾಲ್ಕು ಪಾದ ಮೊದಲನೇ ಪಾದಕ್ಕೆ ಏನು ಮಾಡಬೇಕಾಗ ಅಂತರ್ಯಾಮಿ ಅಂತ ತಿಳ್ಕೊಬಿಟ್ರೆ ನಾಲ್ಕು ಮಾಡಿಬಿಡೋದು. ಇದು ಜೀವಾಂತ ಅಷ್ಟೇ ತಿಳ್ಕೊಬಿಟ್ರೆ ಭಿನ್ನ ಪಾದ ಮಾಡಬೇಕು. ಜೀವಾಂತರ್ಗತ ಅಂತ ತಿಳ್ಕೊಂಡಾಗ ನಾಲ್ಕು ನಾ ಒಂದೇನೆ, ಜೀವನೇ ಅಂತ ತಿಳ್ಕೊಂಡಾಗ ಭಿನ್ನ ಪಾದ ಅಂತ ಮಾಡಬೇಕು. ಎರಡು ಕ್ರಮದಲ್ಲಿ ಹೇಳೋದಕ್ಕೆ ಬರುತ್ತೆ ಅಂತೇಳಿ. ಮುಕ್ತ ಸ್ಥಾನ ಸರ್ವಂ ಜೌರಿತಿ ವಿಜ್ಞೇಯಂ ತತಸ್ತೇ ದಿವಿ ಸಂಸ್ಥಿತಾ ಲೋಕತ್ರಯ ವಿವಕ್ಷಾಯಾಮ್ ಪರತೋ ಲಕ್ಷ ಯೋಜನಾತ್. ಲೋಕತ್ರಯಗಳನ್ನು ಇಟ್ಕೊಂಡ್ಬಿಟ್ಟು ಅದೇ ಲಕ್ಷ ಯೋಜನೆ ಹೋಗಿಬಿಟ್ರೆ ಅದಕ್ಕೆಲ್ಲ ದೇವ್ಹು ಅಂತ ಕರೀತಾರೆ. ಯೂನಿಟ್ ಅದು ದೇವ್ಹು ಅಂತ ಕರಿಬೇಕಾದ್ರೆ ಬರೀ ಮೇಲ್ನೋಡಿ ದೇವು ಅಂತ ಕರಿಬಾರ್ದು. ಏನಂತ ಕರಿಬೇಕು? ಲೋಕತ್ರಯಗಳನ್ನು ತೊಗೊಳ್ಬೇಕು, ಅದ್ರ ಮೇಲೆ ಹೋಗಬೇಕು. ಅಷ್ಟಕ್ಕೂ ದೇವು ಅಂತ ಕರಿಬಾರ್ದು. ಅಂತ ಎಷ್ಟು ಬರಬೇಕು? ಲಕ್ಷ ಯೋಜನೆ ದಾಟಬೇಕು. ಆ ಭಾಗದ ಏನಂತ ಕರೀತಾರೆ? ದ್ಯುಲೋಕ ಅಂತ ಕರೀತಾರೆ. ಸರ್ವಂ ಜೌರಿತಿ ವಿಜ್ಞೇಯಂ ತತಸ್ತೇ ದಿವಿ ಸಂಸ್ಥಿತಾ. ಅದಕ್ಕೆ ಅಲ್ಲಿರೋದ್ರಿಂದ ದಿವಿ ಸಂಸ್ಥಿತ ಅಂತ ಕರೀತಾರೆ. ದಿವಃ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ. ಇದು ಸಪ್ತಲೋಕ, ತ್ರಿಲೋಕ ಇಟ್ಕೊಳ್ಳೋದು ಒಂದು ಮಾತು. ಸಪ್ತಲೋಕ ಇಟ್ಕೊಂಡಾಗ ದಿವಃ ಪರಶ್ಚ, ಅದ್ರ ಮೇಲೂ ಪರಮಾತ್ಮ ಇರೋದ್ರಿಂದ ಸಪ್ತಲೋಕದ ಮೇಲೆ ಪರಮಾತ್ಮ ಇದ್ದಾರೆ. ಅಂದರೆ ಮುಕ್ತ ಲೋಕಗಳೆಲ್ಲ ಮುಕ್ತಿ ಹೋಗಬೇಕಾದ್ರೆ ಜನಲೋಕದಿಂದ ಶುರುವಾಗುತ್ತೆ. ಭೂಹು ಭುವಃ ಸ್ವಹ, ಮೂರು ಕೂಡ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಜನೋಲೋಕ, ತಪೋಲೋಕ, ಮಹರ್ಲೋಕ, ಸತ್ಯಲೋಕ ವಾಪಸ್ ಬರೋದಿಲ್ಲ. ಅದ್ರ ಮೇಲೆ ಹೋದರೆ ವೈಕುಂಠಲೋಕ. ಇವೆಲ್ಲ ಏನೋ ಅಂತರಿಕ್ಷನೇ, ಇವೆಲ್ಲ ಅಂತರಿಕ್ಷ. ಅದ್ರ ಮೇಲಿರೋದೆಲ್ಲ ಏನದು? ಮಹಾ ಅಂತರಿಕ್ಷ. ದೇ ದಿವಿ ಸಂಸ್ಥಿತ ಟೆಕ್ನಿಕಲಿ ದ್ಯೋ ಅಂದರೆ ಆಲೋಕ, ಅಲ್ಲಿ ದೇವರಿಂದ. ಆ ದ್ಯುಲೋಕ ಅಂದರೆ ವೈಕುಂಠಲೋಕನೇ. ಅದಕ್ಕೆ ದಿವಂಗತರು ಅಂತ ಕರಿಬೇಕು, ಅದೇ ಅರ್ಥ. ದಿವಂಗತರು ಅಂದರೆ ಏನರ್ಥ? ವೈಕುಂಠ ಯಾತ್ರೆ ಮಾಡಿದರು, ಅದಕ್ಕೆ ದಿವಂಗತ ಅಷ್ಟು ದೂರ ಹೋಗಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಅದು ಮೇಲೆ ಹೋದರೆ ಕೆಳಗೆ ಹೋದರೂ ಗೊತ್ತಿರೋದಿಲ್ಲ, ಅಷ್ಟು ದೂರ ಹೋದರು ಅಂತ ಹೇಳ್ಬಿಡು. ಹಾಂ, ಇಲ್ಲ ಇಲ್ಲ, ದೇವತೆಗಳೆಲ್ಲ ಸ್ವರ್ಗಲೋಕ ಇಲ್ಲೇ ಇರೋದು, ಇಲ್ಲೇ ಇರ್ತ. ಈ ಕೆಲವು ಮುಕ್ತ ಯಾರು ಸಾಧನೆ ಪೂರೈಸೋಗಿರ್ತಾರೆ ಅವ್ರು ಮಾತ್ರ ಅಲ್ಲಿರ್ಬೇಕು. ಈ ದೇವತೆಗಳು ಸಾಧನೆ ಪೂರಿಸಿದ ಮೇಲೆ ಅಲ್ಲಿ ಹೋಗ್ಬಿಡ್ತಾರೆ ಪೂರ್ತಿ. ಅವರು ವೈಕುಂಠ ಲೋಕ ಮುಕ್ತ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಅಪ್ರತಿ ಕಾಲಂ ಬಂದರು ಪ್ರತಿಗೆ ಎರಡು ಭಾಗ ಇದೆ, ಅದು ಅಪ್ರತಿ ಕಾಲಂ ಬಂದರೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಇಲ್ಲೆಲ್ಲ ಇರೋದಿಲ್ಲ, ಇಲ್ಲೆಲ್ಲ ಇವರು ಇರ್ತಾರೆ ಹುಡುದು, ಅವ್ರ ಮೇಲೆ ಹೋಗ್ತಾರೆ, ಇಲ್ಲಿಂದಲೇ ಬೈಪಾಸ್ ಮಾಡಿಬಿಡ್ತಾರೆ. ದಿವಃ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ. ಏನ ಇಲ್ಲಿ ಏನಿದೆ? ಏನ ಸೆಲೆಸ್ಟಿಯ, ಸುಮ್ಮನೆ ಸೆಲೆಸ್ಟಿಯ ರಫ್ ಆಗಿ ಉಪಯೋಗಿಸ್ತಾರೆ ಅಷ್ಟೇ. ಟೆಕ್ನಿಕಲಿ ಯಾವ ಇಂಗ್ಲೀಷ್ ಪದನೂ ಸಂಸ್ಕೃತ ಯಾವ ಪದಕ್ಕೂ ಉಪಯೋಗಿಸ್ಬಾರ್ದು. ಟೆಕ್ನಿಕಲಿ ಯಾವುದು ಬ್ರಹ್ಮ ಅನ್ನೋದು ಏನು ಬ್ರಹ್ಮ ಏನು ಹೇಳಬೇಕೀಗ? ಗಾಢ ಅಂದರೆ ಸರಿಯಲ್ಲ, ಅದಕ್ಕೆ ಬ್ರಹ್ಮ ಶಬ್ದದ ಅರ್ಥ ಬರೋದಿಲ್ಲ ಅದರೊಳಗೆ. ಗೊತ್ತಾಯ್ತಾ? ಅದು ರಫ್ಲಿ ಉಪಯೋಗಿಸೋದೇ ಹೊರತು 100% ಕರೆಕ್ಟ್ ಆಗ್ಬೇಕಾದ್ರೆ ಅದೇ ಪದನೇ ಉಪಯೋಗಿಸ್ಬೇಕು. ದಿವಃ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ ಯದ್ವೈ ತದ್ ಬ್ರಹ್ಮ ಇತೀದಂ ವಾವ ತದ್ಯೋಯಂ ಬಹಿರ್ಧಾ ಪುರುಷಾದ ಆಕಾಶೋ ಯೋ ವೈ ಸ ಬಹಿರ್ಧಾ ಪುರುಷಾದ ಆಕಾಶಃ ಅಯಂ ವಾವಸಃ ಯೋಯಂ ಅಂತಃಪುರುಷ ಆಕಾಶೋ ಯೋ ವೈಸೋ ಅಂತಃಪುರುಷ ಆಕಾಶಃ ಅಯಂ ವಾವಸ ಯೋ ಅಂತರ್ಹೃದಯ. ಅದೆಲ್ಲ ಆಗಿದೆ. ಪರಂ ಬ್ರಹ್ಮೇತಿ ಭಗವಾನ್ ಸರ್ವಗಃ ಸಂಪ್ರಕೀರ್ತಿತಃ. ಸರ್ವತ್ರ ಇರತಕ್ಕಂಥ ಪರಮಾತ್ಮನನ್ನು ಪರಬ್ರಹ್ಮ ಅಂತ ಕರೀತಾರೆ. ಸಏವ ಜೀವಶ್ಚ ಬಹಿಃ ಹೃದಯಾಕಾಶೆ ಆಸ್ಥಿತಃ. ಜೀವನಿಂದ ಭಿನ್ನನಾಗಿ ಹೃದಯಾಕಾಶದಲ್ಲಿ ಪರಮಾತ್ಮ, ಅದೇ ಪರಮಾತ್ಮ ಇದ್ದಾನೆ. ಯೋಯಂ ಹೃದಯಗ ಸೋಥ ಜೀವಾಂತರಿ ವ್ಯಾಪ್ಯ ಸಂಸ್ಥಿತ. ಹೃದಯದ ಪರಮಾತ್ಮನೇ ಹೃದಯಗತ ಜೀವನೊಳಗೆ ವ್ಯಾಪಿಸಿ ನಿಂತಿದ್ದಾನೆ. ವ್ಯಾಪ್ತೋ ಜೀವಾಂತರೇ ಯೋಸೌ ಸ ಜೀವ ಹೃದಯ ಸಂಸ್ಥಿತ. ಜೀವಾಂತರದಲ್ಲೂ ವ್ಯಾಪ್ತ, ಈ ಜೀವನ ಹೃದಯದಲ್ಲೇ ವ್ಯಾಪ್ತ. ಏವಂಚಾಪಿ ಚತುಷ್ಪಾತ್ವಂ ವಾಸುದೇವಸ್ಯ ಕೀರ್ತಿತಂ. ಹೀಗೆ ಶರೀರಗತ, ಆಮೇಲೆ ಶರೀರ ಹೃದಯಾಕಾಶಗತ, ಆಮೇಲೆ ಜೀವ ಚೈತನ್ಯಗತ, ಅಲ್ಲಿರ್ತಕ್ಕಂಥ ಹೃದಯಾಕಾಶಗತ ಅಂತ ನಾಲ್ಕು ರೀತಿಯಲ್ಲಿ ಪರಮಾತ್ಮ ಇದ್ದಾನೆ. ಸ ಏವ ಪೂರ್ಣೋ ಭಗವಾನ್ ಅಪ್ರವರ್ತ್ಯ ಸ್ತಥಾ ಖಿಲೈ, ಅಪ್ರವರ್ತ್ಯ ಅಂದರೆ ಅಪ್ರವರ್ತ್ಯ, ಯಾರಿಂದನೂ ಪ್ರವರ್ತಿಸಲು ಸಾಧ್ಯ ಇಲ್ಲ, ಸ್ವತಂತ್ರ. ಅನ್ಯೈ ಪ್ರವರ್ತತೆ ಯೋಸೌ ಸಪ್ರವರ್ತೀತಿ ಗೀಯತೆ. ಅಲ್ಲಿ ಮೇಲೆ ಬಂತು ಅಪ್ರವರ್ತಿ ಅಂತ ಕರೆದು. ಅಪ್ರವರ್ತಿ ಅಂದರೆ ಏನು? ಅನ್ಯೈ ಪ್ರವರ್ತ್ಯತೆ ಯೋಸೌ ಸಪ್ರವರ್ತೀತಿ ಗೀಯತೆ, ಉಳಿದವರಿಂದ ಪ್ರವರ್ತಿಸಲ್ಪಡುವವನನ್ನು ಪ್ರವರ್ತಿ ಅಂತ ಕರೀತಾರೆ. ಪರಮಾತ್ಮ ಅಪ್ರವರ್ತ್ಯ, ಯಾಕೆ? ಹರಿ ನಿತ್ಯ ಸ್ವತಂತ್ರತ್ವ, ನಿತ್ಯ ಸ್ವತಂತ್ರನಾದ್ದರಿಂದ ಅವನು ಅಪ್ರವರ್ತ್ಯ. ವಶೀ ವಶೇ ನ ಕಶ್ಯಾಪಿ ಹೇಳ್ತೇವಲ್ಲ ಹಾಗೆ, ಸದೈವ ಚ ಕಶ್ಯ ಪ್ರವೃತ್ತಿರ್ ನಾಸ್ತಿ ಇತಿ ಸುಪ್ರವೃತ್ತಿ ಇತಿ ಕೀರ್ತಿತಃ. ಅದಕ್ಕೆ ಬೇರೆಯಿಂದ ಅವನು ಪ್ರವೃತ್ತಿ ಇಲ್ಲ, ಅದಕ್ಕೆ ಅಪ್ರವೃತ್ತಿ ಅಂತ ಕರೀತಾರೆ. ಪೂರ್ಣ ಸ್ವತಂತ್ರ ಶ್ರೀಶ್ಚಾಸ್ಯ ವೇತುರ್ಭವತಿ ಶಾಶ್ವತಿ. ಇಂಥ ಪರಮಾತ್ಮನ ತಿಳ್ಕೊಂಡ್ರೆ ಪೂರ್ಣವಾದ ಸಂಪತ್ತು ಸಿಗುತ್ತೆ ಅಂತ ಹೇಳ್ತಾರೆ. ಪೂರ್ಣವಾದ ಸಂಪತ್ತು ಸಿಗುತ್ತೆ, ಬೇರೆಯವರು ಸಿಗೋದಿಲ್ಲ. ಇವತ್ತು ಹಿರಣ್ಯ ರಾವಣ ಹಿರಣ್ಯಕ್ಕೆ ಸಿಕ್ಕ ಸಂಪತ್ತು ಪೂರ್ಣ ಅಲ್ಲ, ಅದು ಏನೋ ಹೋಗ್ಬಿಟ್ಟು ಇದೆಲ್ಲ ಕಳ್ಕೊಂಡು ಹೋಗ್ಬಿಟ್ರೆ, ಅದರಿಂದ ಪೂರ್ಣ ಆಗಲಿಲ್ಲ. ವೈಕುಂಠಕ್ಕೆ ಹೋದ ಜೊತೆಗೆ ಇರಬೇಕು, ಅದು ಪೂರ್ಣ ಸಂಪತ್ತು. ಪೂರ್ಣ ಸ್ವತಂತ್ರ ಶ್ರೀಶ್ಚಾಸ್ತ್ಯ ವೇತುರ್ಭವತಿ ಶಾಶ್ವತಿ ಸಾಕ್ಷಾತ್ ಗಾಯತ್ರಿ ಉಪಾಸಾಯಾಮ್ ಯೋಗ್ಯ ಏಕಶ್ಚತುರ್ಮುಖ. ಈ ರೀತಿ ಗಾಯತ್ರಿ ಉಪಾಸನೆ ಮಾಡಬೇಕಾದ್ರೆ ಬ್ರಹ್ಮದೇವರು ಒಂದೇ ಸಾಧ್ಯ. ಇಂಥ ಗಾಯತ್ರಿ ಮಂತ್ರ ನಮಗೇನು ಅನ್ನಿಸ್ತೀಗ, ನಾವು ಗಾಯತ್ರಿ ಹೇಳಿದ್ರೆ ಬ್ರಹ್ಮದೇವರು ಗಾಯತ್ರಿ ಹೇಳ್ತಾರೆ, ಆದ್ದರಿಂದ ಗೊತ್ತಾಯ್ತಾ. ನಾವು ಅವ್ರು ಈಕ್ವಲ್ ಅಂದರೆ ಅವ್ರು ಉಪಾಸನೆ ಮಾಡೋ ಕ್ರಮಕ್ಕೂ ನಮಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದ. ಮತ್ತು ಒಂದೇ ಊರಲ್ಲಿದ್ದು ಮಾತ್ರಕ್ಕೆ ಎಲ್ಲಿರ್ತಾರೆ? ಬೆಂಗಳೂರಲ್ಲಿ ಸೈಟ್ ಇದೆ, ಎಲ್ಲಿದೆ? ಅವ್ರಿಗೆ ಎಲ್ಲೋ ಒಂದು ಕಡೆ ಇದೆ, ವ್ಯಾಲ್ಯೂ ಬೇರೆ. ಎಲ್ಲಿದೆ ಅದರ ವ್ಯಾಲ್ಯೂ ಬೇರೆ. ಅದಕ್ಕೆ ಬರೀ ಬ್ರಹ್ಮದೇವ್ ನಾ ಗಾಯತ್ರಿ ಅಂತ ಹೇಳಿದ ಮಾತ್ರಕ್ಕೇನೆ ಎಲ್ರಿಗೂ ಕೂಡ ಒಂದೇ ರೀತಿ ಫಲ ಬರೋದಿಲ್ಲ. ಸಾಕ್ಷಾತ್ ಗಾಯತ್ರಿ ಉಪಾಸಾಯಾಮ್ ಯೋಗ್ಯ ಏಕಶ್ಚತುರ್ಮುಖ. ಕೆಳಗೆ ಹೇಗೋದಿರ್ತಾರೆ, ಯಾರೋ ಸ್ವಾಮಿಗಳ ಹತ್ರ ಓದ್ಬಿಟ್ಟಿರ್ತಾರೆ, ನಾನು ಅವರು ಕೊಲಿಗೆ ಸತ್ತು ಮಾತಾಡೋದು. ನಾವಿಬ್ಬರು ಕೂಡ ಸತ್ಯ ಓದ್ದವರು, ಅವರೆಲ್ಲಿ ಇವರೆಲ್ಲಿ ಅರ್ಥಾತ್ ಸಂಬಂಧ ಇರೋದಿಲ್ಲ. ಯಾವುದೋ ಸ್ಕೂಲಲ್ಲಿ ಒಂದೇ ಸ್ಕೂಲ್ ಓದಿ ಮಾತಿಗೆ ಈಕ್ವಲ್ ಆಗಿಬಿಡ್ತಾರ, ಇವ್ರು ಫೇಲ್ ಆಗಿ ಬಂದಿರ್ತಾರೆ, ಅವ್ರು ರ್ಯಾಂಕ್ ಅದಕ್ಕೆ ಅರ್ಥಾತ್ ಸಂಬಂಧ ಇರೋದಿಲ್ಲ. ಅದು ಆ ರೀತಿ ಸಾಮ್ಯ ಕ್ಲೇಮ್ ಮಾಡಬಾರ್ದು ಯಾವಾಗಲೂ. ಸಾಕ್ಷಾತ್ ಗಾಯತ್ರಿ ಉಪಾಸಾಯಾಮ್ ಯೋಗ್ಯ ಏಕಶ್ಚತುರ್ಮುಖ. ತಸ್ಮಾತ್ ಈ ಏಕಶ್ಚತುರ್ಮುಖ ಅಂತ ಎಲ್ಲಿ ಹೇಳ್ತಾರೋ, ವಾಯುದೇವರು ಅಂತ ಅರ್ಥ, ರುಜುಗಳು ಅಂತ ಅರ್ಥ ಒಟ್ಟಿನ ಮೇಲೆ. ಹೊರತು ಬರೀ ಬ್ರಹ್ಮದೇವರು ಮಾತ್ರ ವಾಯುದೇವರಿಲ್ಲ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ತಸ್ಮಾತ್ ಅನನ್ಯತಂತ್ರಾಸ್ಯ ಶ್ರೀರ್ಭವೇತ್ ನಾಣ್ಯಥಾ ಕ್ವಚಿತ್. ಅದಕ್ಕೆ ಅವ್ರಿಗಿರೋ ಸ್ತ್ರೀ ಒಂದು ಭಾರಿ ದೊಡ್ಡ ಸಂಪತ್ತು. ವಾಯುದೇವರ ಸಂಪತ್ತು ಬೇರೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ, ಅಂಥ ಸಂಪತ್ತು ಅವರಿಗಿದೆ ಇಂಥ ಉಪಾಸನೆ ಮಾಡೋದ್ರಿಂದ. ಹೇಳಿ ನಮ್ಮಲ್ಲೇ ನೋಡಿ, ಈಗ ಒಂದು ಕ್ಲಾಸನ್ನು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡ್ತಾ, ಥರ್ಡ್ ಕ್ಲಾಸಲ್ಲಿ ಪಾಸ್ ಮಾಡ್ತಾ, ಎಷ್ಟಕ್ಕೆ ಜಾಬ್ ಡಿಫ್ರೆಂಟ್ ಆಗುತ್ತೆ ಇಬ್ಬರಿಗೂ? ಕೋರ್ಸ್ ಒಂದೇ, ಡಿಗ್ರಿ ಒಂದೇ, ಕೆಲಸ ಬೇರೆ ಆಗುತ್ತೆ. ಅದಕ್ಕೆ ಈ ಪರ್ಫೆಕ್ಷನ್ ಅವರಲ್ಲಿ ಇಲ್ಲ. ಅದೇ ರೀತಿ ಗಾಯತ್ರಿಯಲ್ಲಿ ಕೂಡ ಫಸ್ಟ್ ಕ್ಲಾಸ್ ಗಾಯತ್ರಿ ಬೇರೆ, ಥರ್ಡ್ ಕ್ಲಾಸ್ ಗಾಯತ್ರಿ ಬೇರೆ, ಇನ್ನೋ ಗಾಯತ್ರಿ ಬೇರೆ. ಅದು ಇಲ್ಲದೇ ಇಲ್ಲದೆ ಮಾತಾಡೋರು ಬೇರೆ, ಅದರಿಂದ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲ, ಅದು ಬೇರೆ ಅಲ್ಲ. ಇದೇ ಗಾಯತ್ರಿನೇ ಈ ಸ್ತ್ರೀತಿ ಉಪಾಸನೆ ಮಾಡ್ತಾರೆ, ಅವರು ಷಡ್ ವಿಧ ಉಪಾಸನೆ ಮಾಡ್ತಾರೆ, ಅದಕ್ಕೆ ಅದು ಶ್ರೇಷ್ಠ. ರುಜುಗಳಿಗ ಮತ್ತು ರುಜುಗಳು ಎಂದೂ ತಪ್ಪು ಮಾಡದೇ ಇರೋರು, ಅದಕ್ಕೆ ಅವ್ರು ರುಜುಗಳು ಅಂತ ಹೇಳ್ತಾರೆ. ಒಂದು ಸ್ವಲ್ಪ ತಪ್ಪು ಮಾಡಿ ರುಜುಗಳು ಉಂಪಿಸಿರೋದಿಲ್ಲ. 99 ಬಂದರೂ ಕೂಡ ಏನಲ್ಲ ಅವನು, ಒಂದು ಮಾರ್ಕ್ ಡಿಫ್ರೆನ್ಸ್ ಅಲ್ಲ. 99-100 ಒಂದು ಮಾರ್ಕ್ ಡಿಫ್ರೆನ್ಸ್ ಅಂತ ಕರಿಬಾರ್ದು. 100 ಬಂದು ಏನದು, ಪೂರ್ಣ. ಅದು ಆಮೇಲೆ ಒಂದು ಅಂದರೆ ಎಷ್ಟು ಬೇಕಾದ್ರೂ ಆಗ್ಬೋದು, ಒಂದು ಅಪೂರ್ಣ ಅಂತಷ್ಟ ಬೋದು, ಪೂರ್ಣ ಆಗಲಿಲ್ಲ. ಸೊ ಒಂದು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳೋಕೆ ಹೇಗೆ ಸಾಧ್ಯ ಇಲ್ವೋ, ಬ್ರಹ್ಮದೇವರದ್ದು 100% ಆದ್ದರಿಂದ ರುದ್ರಾದೇವ 99 ಇಟ್ಕೊಂಡು ಏನು ಉಪಯೋಗ ಇಲ್ಲ, ಅಷ್ಟರ ಮಟ್ಟಿಗೆ ಕಡಿಮೆ ಆಗಿಬಿಡ್ತಾರೆ. ಇಲ್ಲೇ ಸರ್ವಾತ್ಮನ ಇಲ್ಲ, ಕಲಿ ಬ್ಲಾಸ್ಟ್ ಆಗಿಬಿಡ್ತಾರೆ, ಮುಟ್ಲಕ್ಕೆ ಹೋದ್ರೆ ಬ್ಲಾಸ್ಟ್ ಆಗಿಬಿಡ್ತಾರೆ. ಆದ್ದರಿಂದ ಏನು ಮಾಡೋಕ್ಕಾಗಲ್ಲ. ಹಾಂ, ಹೌದಿರಲಿ, ಏನಾಯ್ತು, ಸೇರ್ತಾರೆ ಮೇಲಿದ್ದಾರ. ಸಾಕ್ಷಾತ್ ಗಾಯತ್ರಿ ಉಪಾಸಾಯಾಮ್ ಯೋಗ್ಯಯೇ ಕಶ್ಚತುರ್ಮುಖ ತಸ್ಮಾತ್ ಅನನ್ಯತಂತ್ರಾಸ್ಯ ಶ್ರೀರ್ಭವೇ ನಾಣ್ಯಥಾ ಕ್ವಚಿತ್. ವಿಷ್ಣುತಂತ್ರತ್ವಮಸ್ಯ ಸ್ಯಾತ್ ಸ್ವರೇಷಾಂ ತಸ್ಯ ತಂತ್ರತ. ವಿಷ್ಣುವಿಗೆ ಯಾರ ತಂತ್ರ ಅಂದರೆ ಆಧೀನ್ಯ ಇಲ್ಲ. ಆದರೆ ವಿಷ್ಣುತಂತ್ರತ್ವ ಮಹಾಲಕ್ಷ್ಮಿಗೆ ಮಾತ್ರ ವಿಷ್ಣುವಿನ ಆಧೀನ ಮಾತ್ರ ಇದೆ, ಬೇರೆಯವರ ಆಧೀನ ಇಲ್ಲ. ಉಳಿದವರಿಗೆ ಇವರೆಲ್ಲರೂ ಇವರಿಬ್ಬರ ಅಧೀನ, ಇವರಿಗೆ ಡಿಪೆಂಡ್ ಆಗ್ತಾರೆ ಇವರ ಮೇಲೆ. ಯಥಾಕ್ರಮೇಣ ತಂತ್ರತ್ವ ಯೋಗ್ಯತಾ ಕ್ರಮತೋ ಭವೇತ್. ಈ ರೀತಿ ಕೆಳಗಿನವರೆಲ್ಲ ಮೇಲೆ ಡಿಪೆಂಡ್ ಆಗ್ತಾ ಹೋಗೋದ್ರಿಂದ ನಮ್ಗೆ ಎಷ್ಟೇನ ತಂತ್ರ ಇರ್ತಾರೆ ನೆಟ್ಬಿಟ್ಕೊಳ್ಳಿ, ಮೇಲೆ ಹೋಗ್ತಾ 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 ಸಾಧ್ಯವೇ ಇಲ್ಲ. ಡೈರೆಕ್ಟ್ ಹೇಳ್ತಾರೆ, ಡೈರೆಕ್ಟ್ ಸುಪೀರಿಯರ್ ಕೆಳಗೆ ವಾಸ ಕೆಲಸ ಮಾಡ್ತೀನಿ, ಭಾರಿ ಶ್ರೇಷ್ಠ ಆಯಿತು, ಬೇರೆ ಇನ್ನಲ್ಲಿ ಹೋಗ್ಬೇಕಾದ್ರೆ ಡೈರೆಕ್ಟ್ ಅಲ್ಲಿಗೆ ಹೋಗಿಬಿಡ್ತಾರೆ. ಆದರೆ ಈ ಒಂದು ತಾರತಮ್ಯ ಜ್ಞಾನಕ್ಕೆ ಉಪಯೋಗ ಆಗುತ್ತೆ. ಇದು ಸತ್ತತ್ವೇ. ಹೌದು, ಅಧೀನ ಇಲ್ಲಿ ತಂತ್ರ ಅಂದರೆ ಅಧೀನ. ನಾವು ಪರತಂತ್ರರು ನಾವೇ ಉಪಯೋಗಿಸ್ತೇವೆ. ಪರಾಧೀನರು ಪರತಂತ್ರರು ಪರಾಧೀನರು. ಬ್ರಹ್ಮಶಬ್ದಾಚ್ಯ ಭಗವಾನಿತ್ಯವಸೀಯತೆ. ಅದಿರಲಿ, ಅದಿಷ್ಟು ಕೂಡ ನಾಳೆ. ಇನ್ನು ಸ್ವಲ್ಪ ಕೆಲವು ವಿಷಯಗಳನ್ನು ಹೇಳಿ, ದೇವ್ರ ಬಗ್ಗೆ ಹೇಳಿ, ಯಾರ ಬಗ್ಗೆ ಹೇಳ್ತಾರೆ ಅಂತ ಕೇಳಿದರೆ, ದೇವ್ರ ಬಗ್ಗೆ ಬಂದಿರೋ ವಿಚಾರ ಇದು, ದೇವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಬಂದಿಲ್ಲ ಅಂತ ಹೇಳೋದಕ್ಕೋಸ್ಕರ ಕೆಲವು ಆರ್ಗ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ ನಾಳೆ ಅದನ್ನು. ಹೌದೌದು, ದೇಹ ಎರಡು ಬೇರೆ ಈಗ. ಅವರಿಗೆ ಲಿಂಗದೇ ಇದ್ದ ಕ್ರಮ ಬೇರೆ. ಸೃಷ್ಟಿ ಬಂದ ತಕ್ಷಣ ಏನಾಗ್ತಾರೆ ಅವರು? ಆಗ ಸತ್ವ ಶುರುವಾಗೋದು. ಇವೆಲ್ಲ ವಿರುದ್ಧ ದೇಹ ಏನು ಬರಬೇಕು, ಬಂದಮೇಲೆ ಅವೆಲ್ಲ ಶುರುವಾಗೋದು. ಅದಕ್ಕಿಂತ ಮುಂಚೆ ಏನಂತ ಕರಿಬೇಕು? ಲಿಂಗದೇಹ ಅಷ್ಟೇ ಇರೋದು. ಆಮೇಲೆ ವಿರುದ್ಧ ಅವರು ಸತ್ವ ಸತ್ತಾನೆ. ಸೃಷ್ಟಿ ಬಂದ ತಕ್ಷಣ ಸತ್ವ ಸತ್ತ ಗುಂಪಿಗೆ ಸೇರಿಬಿಡ್ತಾರೆ. ಈಗ ಉದಾಹರಣೆ, ವ್ಯಕ್ತಿ ಇದ್ದಾನೆ, ಅಡ್ಮಿಷನ್ ಆಗಬೇಕು. ಈಗ ಕ್ಲಾಸ್ಗೆ ಶುರುವಾಗೋದು ಯಾವಾಗ? ಅಡ್ಮಿಷನ್ ಆದ ತಕ್ಷಣ. ಅದಕ್ಕಿಂತ ಮುಂಚೆ ಇಲ್ಲ, ಸೆಕ್ಷನ್ ಗಿಕ್ಷನ್ ಕೆಳಗಿಲ್ಲ. ಅಡ್ಮಿಷನ್ ಆದ ತಕ್ಷಣ ಹೇಗೆ ಶುರು? ಸೃಷ್ಟಿ ಬಂದ ತಕ್ಷಣ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸ್ವರೂಪ ಯೋಗ್ಯತೆಯಲ್ಲಿ ಸತ್ವ ಬಂದು ಅದು ಬೇರೆ. ಬಾಡಿಲಿ ಸತ್ವ ಬೇರೆ, ಸ್ಪಿರಿಚುವಲಿ ಸತ್ವ ಬೇರೆ. ಬಾಡಿಲಿ ಸತ್ವ ಅಂಬೋದು ಸೃಷ್ಟಿ ಬಂದ ಮೇಲೆ, ಸ್ಪಿರಿಚುವಲಿ ಸತ್ವ ಯಾವಾಗಿರೋದು? ಓಂ ಜನ್ಮಾದ್ಯಸ್ಯ ಯದೋನ್ಮಯಾತ್. ಹಾಂ, ಯಾವಾಗಲೂ ಸ್ಪಿರಿಚುವಲ್ ಸತ್ವ. ಓಂ ಜನ್ಮಾದ್ಯಸ್ಯ ಯದೋನ್ಮಯಾದಿತರ